വാചമിമാം പ്രസുപ്താം സഞ്ജീവയത്യഖിലശക്തിധരസ്വധാംന അന്യാംശ്ച ഹസ്തചരണശ്രവണത്വഗാദീൻ പ്രാണാന് നമോ ഭഗവതേ പുരുഷായ തുഭ്യം യസ്മാദ് ബ്രഹ്മേന്ദ്ര രുദ്രാദിദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ വസതു ശ്രീപദാനന്ദതീർത്ഥേന്ദുർനോ ഹൃദംബരേ യദ്വശ്ചന്ദ്രികാ സ്വാന്തസന്താപം വിനികൃന്തതി സർവോത്തമോ വിഷ്ണുരഥോരമാ ച ബ്രഹ്മാ ച വായുശ്ച തദീയ പത്ന്യോ അന്യേ ച ദേവാഃ സതതം പ്രസന്നാ ഹരൌ സുഭക്തിം മയി സന്ദേശന്തു ശ്രീഗുരുഭ്യോ നമഃ. ഹരി ഓം. നാരായണായ പരിപൂർണഗുണാർണവായ വിശ്വോദയസ്ഥിതിലയോന്നിയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ. നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമാദ്യമീശം വന്ദേ ഭവഗ്നമമരാസുരസിദ്ധവന്ദ്യം. നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. പരമപവിത്രവാദ ശ്രീമന് മഹാഭാരതദ ഉദ്യോഗ പർവ്വദല്ലി ഹേഗെ ഭഗവന്തനാഥ ശ്രീകൃഷ്ണ ദുര്യോധനാദികളിലെ ധർമ്മവನ್ನು ಉಪದೇಶ ಮಾಡಿದ್ದಾನೆ. ದುರ್ಯೋಧನ ತನ್ನ ಜೀವನದ ಅತ್ಯಂತ ಸುಕೃತ ಕೃಷ್ಣ ನೇರವಾಗಿ ಹೇಳೋದಕ್ಕೆ ಬಂದಂಥ ಅವಕಾಶ ಎಷ್ಟು ಜನ್ಮಗಳ ಭಾಗ್ಯ ಇರಬೇಕದು ಒಂದು. ಆದರೆ ಅದನ್ನು ಅವನು ಉಪಯೋಗ ಮಾಡಿಕೊಳ್ಳೇ ಇಲ್ಲ, ಏನೂ ಅರ್ಥ ಮಾಡಿಕೊಳ್ಳಿಲ್ಲ. ಕೃಷ್ಣನ ಉಪದೇಶದಲ್ಲಿ ಅತ್ಯಂತ ಮುಖ್ಯವಾಗಿ ಪಾಂಡವರು ತುಂಬ ಬಲಿಷ್ಠರು, ಭಾರಿ ಪ್ರಬಲರು, ಧರ್ಮಿಷ್ಠರು. ಎಲ್ಲದಕ್ಕೂ ಸಹ ವಿನಯಬೇಕಾದರೆ ನ್ಯಾಯವನ್ನು ಸಲ್ಲಿಸಿದರೆ ಎಂಥ ಸೇವೆ ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ ಧೃತರಾಷ್ಟ್ರನಿಗೆ. ಆದರೆ ಧರ್ಮ ತಪ್ಪಿದರೆ ಮಾತ್ರ ರಾಜ್ಯಕ್ಕೋಸ್ಕರ ಹೋರಾಡಲಿಕ್ಕೆ ಎಷ್ಟು ಮಾತ್ರಕ್ಕೂ ಹಿಂಜರಿಯೋದಿಲ್ಲ. ಅವರು ಕರುಣೆಯ ಹೊರತು ದೌರ್ಬಲ್ಯ ಅಲ್ಲ. ಬಹಳ ಮುಖ್ಯವಾದಂಥ ಸಂದೇಶ. ದೊಡ್ಡವರು ಸಂಧಾನಕ್ಕೆ ಬರ್ತಾರೆ ಅಂತ ಕೇಳಿದರೆ ಅದು ದೌರ್ಬಲ್ಯದಿಂದಲ್ಲ, ಲೋಕದ ಮೇಲಿನ ಕರುಣೆಯಿಂದ ಹಿತಬುದ್ಧಿಯಿಂದ ಹೊರತು ಬೇರೆ ಕಾರಣದಿಂದ ಅಲ್ಲ. ದುರ್ಯೋಧನ ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಪ್ರತಿಯಾಗಿಯೇ ವಾದಿಸಿದ, ನನ್ನಲ್ಲಿ ಹಾಗಿದೆ ಹೀಗಿದೆ, ಭೀಷ್ಮ ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ಅವರಿಗೆಲ್ಲಕ್ಕೆ ದೇವತೆಗಳಿಗೂ ಸಾಧ್ಯ ಇಲ್ಲ, ಏನೇನೋ ಮಾತುಗಳನ್ನು ಆಡ್ತಾ ಇದ್ದಾರೆ, ಅವರಿಗೆಲ್ಲಕ್ಕೆ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕರ್ಣ ಓಡೋದು ತಾನೇ ನೋಡಿದ್ದಾರೆ. ಘೋಷಯಾತ್ರೆಯ ಕಾಲಕ್ಕೆ ಕರ್ಣ ತಪ್ಪೇನೇ ಇಲ್ಲ. ಎಷ್ಟು ಕರ್ಣ ಸೋತಾಗಿದೆ ಈ ಮಧ್ಯೆ ಅಂದರೆ ಭ್ರಮೆ ಅದು ಒಂದು. ಅನೇಕ ಸತ್ಯ ಸೋತಿದ್ರೂ ಕೂಡ ಅವರು ಗೆಲ್ತಾರೆ ಅಂತಕ್ಕಂಥ ಭ್ರಮೆ, ಅದು ದೈತ್ಯರ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಈ ಭ್ರಮೆ ಅನ್ನೋದು ದೈತ್ಯರ ಸ್ವರೂಪದಲ್ಲೇ ತುಂಬಿರೋದ್ರಿಂದ ವಿವೇಕ ಬರಲೇ ಇಲ್ಲ ಅಂತ ಉದ್ಮತ್ತನಾಗಿ ದುರ್ಯೋಧನ ಮಾತಾಡಿದ. ಭಗವಂತ ಹೇಳುವ, ಪಾಂಡವರ ರಕ್ಷಣೆ ನಿನಗೆ ಬೇಕು, ನಿನ್ನ ಸಹಾಯ ಪಾಂಡವರಿಗೆ ಬೇಕಿಲ್ಲ. ಪಾಂಡವರಿದ್ದರೆ ನೀವು ಸುಖವಾಗಿರ್ತೀಯ, ಪಾಂಡವರನ್ನು ಕೈ ಬಿಟ್ಟರೆ ನೀನು ಬದುಕಲು ಸಾಧ್ಯ ಇಲ್ಲ. ಧರ್ಮಾದಿಗಳ ರಕ್ಷಣೆ ನಮಗೆ ಬೇಕು, ನಮ್ಮಿಂದ ಧರ್ಮ ಉಳಿಬೇಕಾಗಿಲ್ಲ, ಧರ್ಮದಿಂದ ನಾವು ಉಳಿತೇವೆ ಅಂತ ಹೇಳಿದ್ದಾರೆ. ಧರ್ಮದಿಂದ ನಾವು ಉಳಿತೇವೆ. ಲೋಕದಲ್ಲಿ ಹಾಗೇನೆ ಟ್ರಾಫಿಕ್ ರೂಲ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಸುಖ ಪ್ರಯಾಣಕ್ಕೋಸ್ಕರ ಅಷ್ಟೇ. ಅವನ ಸಿಗ್ನಲ್ ಕೊಡದೇ ಇದ್ದಾಗಲೇ ಹೋಗಿ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಅಲ್ಲಿ ಉದ್ದೇಶ ಯಾರಿಗೂ ಹಾನಿಯಾಗದಂತೆ ಸಂಚಾರ ಸುಗಮವಾಗಲಿ ಅಂತ ಹೇಳಿ ಟ್ರಾಫಿಕ್ ರೂಲ್ಸ್ ಹೇಗೆ ಮಾಡಿರ್ತಾರೋ, ನಮ್ಮ ಜೀವನ ಸಂಚಾರ ಸುಗಮವಾಗಲಿ ಅಂತ ಧರ್ಮಶಾಸ್ತ್ರ ಹೇಳುವಷ್ಟೇ, ಇನ್ನೇನೂ ಇಲ್ಲ. ಸತ್ಯಮವಾದ ಧರ್ಮಂಚರ ಅನ್ನೋ ಮಾತುಗಳೆಲ್ಲ ನಮ್ಮ ಸುಖಕ್ಕೆ ಲೋಕದ ಹಿತಕ್ಕೆ ಹೊರತು ಅದು ಕಡ್ಡಾಯ ಮಾಡಿದ್ದು ಅದಕ್ಕೆ ರೂಲ್ಸ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಯಾಕೆ ಎಲ್ಲರ ಒಳಿತು ಅನ್ನೋದು ಮೂಲಭೂತ ಕರ್ತವ್ಯ. ಅದು ಅದರ ಅರ್ಥ ಮಾಡಿಕೊಳ್ಳೋದನ್ನು ತೋಚಿದ ಬರುತ್ತೇವೆ ಅಂದರೆ ಸಾಧ್ಯ ಇಲ್ಲ. ದುರ್ಯೋಧನ ಹೇಳಿದನಂತೆ, ನೋಡು ಕೃಷ್ಣ, ನಂದೇನು ತಪ್ಪಿಲ್ಲ, ದ್ಯೂತ ಆಡಿದ್ದು ಪಾಂಡವರದ್ದೇ ತಪ್ಪು. ದ್ಯೂತ ಆಡಿ ಅವರು ಸೋತರೆ ನಾನೇ ಜವಾಬ್ದಾರನಾಗ್ತೇನೆ, ನಂದೇನು ತಪ್ಪಿದೆ ಅಂತ ಮಾತಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ, ದ್ಯೂತ ಆಡಿದ್ದು ಅವ್ರ ತಪ್ಪು ಅಂತ ಹೇಳ್ತೀಯಲ್ಲ, ಹೇಗೆ ಕಳಿಸಿದ್ಯಾರೋ, ಅದು ಯೋಚನೆ ಮಾಡಿದ್ಯಾ? ನೀವು ಕುತಂತ್ರ ಮಾಡಿ ನಿಮ್ಮಪ್ಪನ ಮಾತನ್ನು ಧರ್ಮಾಚಾರ್ಯರಿಗೆ ಕೇಳ್ತಾರೆ ಅಂತಕ್ಕಂತಹ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಅವರನ್ನು ಬನ್ನಿ ಅಂತ ಕರೆದು ಶಕುನಿ ಕೈಯಲ್ಲಿ ಜೂತ ಆಡಿಸಿ ಇದೆಲ್ಲ ಮಾಡಿದ್ದು ಯಾವ ಧರ್ಮ ಇದು ಒಂದು? ಅವರಾಗಿ ಆಡಲಿಕ್ಕೆ ಬಂದಿಲ್ಲ, ನೀನಾಗಿ ಕರೆದಿದ್ದಷ್ಟೇನೆ. ಅಂದಮೇಲೆ ಅವರು ಬಂದರು, ಆಡಿದ್ರು, ಸೋತರು, ನನ್ನ ಜವಾಬ್ದಾರಿ ಅಂತ ಕೇಳಕ್ಕೆ ಹೋಗಬೇಡ, ಇದು ವಂಚನೆ ಇದು. ಅದಕ್ಕೆ ದುರ್ಯೋಧನೆ ಮಾತಾಡಲಿಕ್ಕೆ ಅಂತಲೇ ಸಂಚಿ ಮಾಡಿದ್ದ. ಅವನು ತಾನು ಹೇಳಿ ಕಳಿಸ್ತಿಲ್ಲ, ಅವ್ರ ಅಪ್ಪನ ಕೈ ಹೇಳಿ ಕಳಿಸ್ತಾನೆ, ಆಡ್ಲಿಕ್ಕೆ ಬಂದು ನಿಂತು ಹೇಳಿ ಕಳಿಸಿ ಈ ಮಾತು ಆಡುತ್ತಾ ಪಾರಾಗಬೇಕು ಅಂತ ಹೇಳಿಬಿಟ್ಟು. ನಾನೇನು ಕರೆದಿದ್ದಲ್ಲ, ಅವರೇ ಬಂದರಲ್ಲ, ನೋಡೋದಕ್ಕೆ ನಿಜ ಅನಿಸುತ್ತೆ. ಆದರೆ ದುರ್ಯೋಧನ ಕರೆದಿಲ್ಲ, ಕಳಿಸಿದ್ದವನೇ. ಏನು ಗೋಳಾಡಿ ಬಿಡ್ತಾನೆ, ಹಾಗಾಗಿದ್ದೇನೆ ಹೀಗಾಗಿದ್ದೇನೆ, ವಿವರಣಂ ಹರಿಣಂ ಕೃಶಂ. ಶಕುನಿ ಬಾರಿ ರೆಕಮೆಂಡ್ ಮಾಡಿಸ್ತಾನೆ, ನಿನ್ನ ಮಗ ಹಾಗೆ ಹಾಗಾಗಿದ್ದಾನೆ ಹೀಗಾಗಿದ್ದಾನೆ, ಅವನು ಬದುಕಬೇಕು ಅಂತಿದ್ರೆ ಪಾಂಡವ ರಾಜ್ಯ ಅವನಿಗೆ ಬೇಕು, ಅವನು ಬೇರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅಂದಮೇಲೆ ಜೂತಾಡಿಯೇ ಗೆಲ್ಲಬೇಕು, ಬೇರೆ ದಾರಿ ಇಲ್ಲ. ಇಷ್ಟೆಲ್ಲ ಸಂಚು ಮಾಡಿಸಿಬಿಟ್ಟು ಈಗ ನಾನೇನು ಕರೆದಿಲ್ಲ ಅಂತ ಹೇಳಿದರೆ ಯಾವ ನ್ಯಾಯ ಇದು? ಆಯಿತು, ಜೂತು ಕರೆದು ಮೊದಲನೇ ತಪ್ಪು. ಅದರಲ್ಲಿ ಮೋಸ ಮಾಡಿದ್ದು, ಮೋಸ ಮಾಡಿ ಪಾಂಡವ ಹೇಳಿದ್ರ, ನೀನು ತಾನೇ ಮೋಸ ಮಾಡಿದ್ದು. ಹೋಗಲಿ, ಜೂತಲ್ಲಿ ಸೋತಾಯಿತು. ಆಮೇಲೆ ರಾಜ್ಯಭಾರ ಕಿತ್ತು, ರಾಜ್ಯ ಕಿತ್ಕೊಂಡಿದ್ದಲ್ಲ, ಅವರನ್ನೂ ಗೆದ್ದೆ ಅಂತ ಹೇಳ್ತೀಯಲ್ಲ, ಯಾವ ನ್ಯಾಯ? ಹೋಗಲಿ, ಪಾಂಡವರ ಸಭೆಯಲ್ಲಿ ಎಷ್ಟು ಅವಮಾನ ಮಾಡಿ. ಜೂತದ ಅಂಗಳ ಇದು ಒಂದು. ಇವತ್ತು ಅಷ್ಟೇ ಆಟದಲ್ಲಿ ಸೋತಾಗ ಸುಮ್ಮನೆ ಹೋಗಬೇಕು. ಗೆದ್ದವನು ಕ್ರಿಕೆಟ್ ಆಟದಲ್ಲೂ ಕೂಡ ತಮಾಷೆ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ಬ್ಯಾಟಿ ಡ್ರಾಪ್ ಮಾಡ್ತಾರೆ, ಇಲ್ಲ ದಂಡ ಹಾಕ್ತಾರೆ. ಸುಮ್ಮನೆ ಹೋಗಬೇಕು ಅಷ್ಟೇ ಹೊರತು ಚೇಷ್ಟೆ ಮಾಡಿ ಹೋಗಬಾರ್ದು, ಹಂಗಿಸಬಾರದು ಮಾಡಿದ್ದಕ್ಕೋಸ್ಕರ. ಅದು ನಿಯಮ ಅದು ಒಂದು. ಆ ರೀತಿ ಮಾಡಿದರೆ ಅದು ಮಿಸ್ಬಿಹೇವಿಯರ್ ಅಂತ ಕರೀತಾರೆ. ಆ ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲ ಅದು, ಆಟದ ಲಕ್ಷಣ ಅಲ್ಲ. ಆಟದಲ್ಲಿ ಮಾನವಮಾನಗಳ ಪ್ರಶ್ನೆ ಅಲ್ಲ, ಅದೊಂದು ರಂಜನೆಗೋಸ್ಕರ ಆಡದ ಹೊರತು ಬೇರೆಯೋದಕ್ಕಲ್ಲ. ಇವತ್ತಿನ ನಿಯಮಗಳು ಹಾಗಿರಬೇಕಾದ್ರೆ ಅಂಥ ರಾಜರ ನಿಯಮ ಇದೆ, ಯಾರೋ ಆಟಗಾರರ ನಿಯಮಗಳು, ರಾಜರ ನಿಯಮ ಹಾಗಿರಬಹುದು. ಅದನ್ನು ಹಾಗೆ ಅವಮಾನ ಮಾಡಿದ್ದು ಹೋಗಿ ದ್ರೌಪದಿ ವಸ್ತ್ರ ತರಲಿ ಕರಾರಿನಲ್ಲಿ ಸೇರಿತ್ತಾ? ಇದನ್ನೆಲ್ಲ ಮಾಡಿದ್ದೀಯಲ್ಲ, ಏನು ಮಾಡಿಲ್ಲ ನಾ ಮಾತಾಡ್ತೀಯಲ್ಲ, ಇದನ್ನ ನೀನು ಸುಳ್ಳು ಹೇಳಬಹುದು. ದೇವತೆಗಳಿಗೆ ಗೊತ್ತಿಲ್ವಾ? ಜಲಗಡಿಗೆ ಗೊತ್ತಿಲ್ಲ? ಇಲ್ಲಿ ಭೀಷ್ಮ ದ್ರೋಣರಿದ್ದಾರಲ್ಲ, ಅವ್ರನ್ನ ಕೇಳು, ಇದೆಲ್ಲ ದ್ಯೂತದ ಅಂಗವೇನು? ಇಂಥ ಮಾತನ್ನ ಆಡಿ ಆತ್ಮವಂತನೇ ಮರ್ಕೋಬೇಡ, ದೈವ ದ್ರೋಹವನ್ನು ಮಾಡಬೇಡ. ಇನ್ನೂ ಒಂದು ಅವಕಾಶ, ಈಗಲಾದರೂ ಸಂಧಾನಕ್ಕೆ ಸಿದ್ಧನಾಗು. ನಿನ್ನ ವೈಯಕ್ತಿಕ ಒಳಿತಿಗಿಂತ ದೊಡ್ಡದು ಸಮಾಜದ ಹಿತ ಅಂತ ಕೃಷ್ಣ ಹೇಳಿದರೆ ದುರ್ಯೋಧನ ಅಪಹಾಸ್ಯವನ್ನು ಮಾಡ್ತಾನೆ, ಮಾಡಿ ಅಲ್ಲಿ ಹೊಟ್ಟೋಗಿ ಬಿಡ್ತಾನೆ. ಕೃಷ್ಣ ಮಾತಾಡಬೇಕಾದ್ರೆ ಕೇಳದೆ ಹೋಗ್ತಾನೆ, ಭಾರಿ ಉನ್ಮತ್ತ. ಒಂದು ಹಂತದಲ್ಲಿ ಆ ಮಾತನ್ನು ಬದ್ದೆ ಬಿಟ್ಟು ಹೋಗ ಹಕ್ಕಿಲ್ಲ ಅವನಿಗೆ. ಇವರು ಆಟಗಾರರಾಗಲಿ ಪರೀಕ್ಷಾ ಹಾಲಿನ ಬದ್ದೆ ದೇವರ ಮಾತಾಡೋ ಬರಾಗಿಲ್ಲ ಅವ್ರ ಮೂರೈತಲ್ಲಿ. ಕೃಷ್ಣ ಮಾತಾಡಬೇಕಾದ್ರೆ ಎದ್ದು ಹೋಗ್ತಾನೆ ಅಂತ ಕೇಳಿದರೆ ಸಭಾ ಮರ್ಯಾದೆ ಜ್ಞಾನ ಕೂಡ ಅವನಿಗಿಲ್ಲ. ಹೊರಟಿನಂತೆ ಅವರ ಹಿಂದೆ ಅವರ ತಮ್ಮಂದರೆಲ್ಲ ಹೋಗ್ತಾರೆ. ಅದಕ್ಕೆ ಉಪನಿಷತ್ ಹೇಳಿತ್ತು, ಅಂಧೇನ ಇವ ನಿಯಮಾನ ಯಥಾಂಧಾಹ. ಕುರುಡರ ಹಿಂದೆ ಹೋಗ್ತಕ್ಕಂಥ ಕುರುಡರ ಸಾಲ ಇದ್ದ ಹಾಗೆ. ಇವತ್ತು ಅಂಥವ್ರ ಸಂಖ್ಯೆಯೇ ತುಂಬ ಹೆಚ್ಚು. ನೀವು ಕೆಟ್ಟದ್ದನ್ನು ಮಾಡೋರು ಕೆಲವರು, ಅನುಸರಿಸೋರು ಸಾವಿರಾರು ಜನಗಳು. ಮತ್ತು ಮೋಸಗಾರರು ಎಲ್ಲ ಕಾಲಕ್ಕೂ ಇರ್ತಾರೆ. ಅನುಸರಣೆ ಮಾಡಬೇಕಾದ ಎಚ್ಚರ ಬೇಕಲ್ಲ ಈ ಮಧ್ಯೆ. ಆದರೆ ದುರ್ಯೋಧನ ತಮ್ಮಂದಿರ ಯಾಂತ್ರಿಕವಾಗಿ ಅನುಸರಿಸಿದವರು. ಅದರ ಜೊತೆಗೆ ಕರ್ಣ ಹೋಗ್ತಾನೆ ಎಂಬುದು ದೊಡ್ಡ ದುರಂತ. ಶಕುನಿ ಹೋಗ್ತಾನೆ, ಕರ್ಣ ಎಂದು ದುರ್ಯೋಧನ ಕೊಟ್ಟ ಅಂಗರಾಜ್ಯವನ್ನು ತಗೊಂಡ ಅಂದೇ ತನ್ನ ಛಾತ್ರ ದೇವಸ್ಥಾನ ಕಳ್ಕೊಂಡು ಬಿಟ್ಟ. ಆದ ದುಷ್ಪರಿಣಾಮ ಅದು. ದುರ್ಯೋಧನ ಹಂಗಿಗೆ ಬಿದ್ದ ಅವನು ತಾನೂ ಹೋಗ್ತಾನೆ. ಎಲ್ಲರೂ ಮಂತ್ರಾಲೋಚನೆ ಅಂತ ಹೆಸರು, ಅದು ಕುಮಂತ್ರಾಲೋಚನೆ ದುರ್ಮಂತ್ರಾಲೋಚನೆ ಅಷ್ಟೇ. ಕೃಷ್ಣನನ್ನ ಈಗೇನು ಮಾಡಬೇಕು? ದುಶ್ಯಾಸನ ಪೀಠಿಕೆ ಹಾಕಿದಂತೆ, ದುರ್ಯೋಧನ ಅಣ್ಣ ಇವರೆಲ್ಲ ಸೇರಿ ನಿನ್ನನ್ನು ಹಿಡಿದುಬಿಟ್ಟು ಪಾಂಡವರಿಗೆ ಕೊಟ್ಟು ಬಿಡ್ತಾರೆ, ಸುಳ್ಳೆ ಹೆದರಿಕೆ. ಆ ಕೆಲಸ ಎಂದೂ ಮಾಡಬೇಕಾಗಿತ್ತು, ಮಾಡಬೇಕೆಂದು ಹೊರಟಿದ್ರು ಇಲ್ಲರಿಗೆ ಕಾಯಬೇಕಾದ ಕಾರಣ ಇರಲಿಲ್ಲ. ಅವರಿಗೆ ಧರ್ಮ ಬೇಕಾಗಿತ್ತಷ್ಟೇ. ಆದ್ದರಿಂದ ನಾವೊಂದು ಕೆಲಸ ಮಾಡಿ ನಾವೇ ಕೃಷ್ಣನ ಕಟ್ಟಿ ಹಾಕಿಬಿಡೋಣ. ಈ ತಂತ್ರವನ್ನು ದುಶ್ಯಾಸನ ಮುನ್ನಿಟ್ಟಂತೆ ದುರ್ಯೋಧನ ಒಪ್ಪಿಕೊಂಡು ಬಿಟ್ಟಂತೆ. ಈ ದುರ್ಯೋಚನೆಗಳನ್ನೇ ಅನಪೋಧನ ಒಪ್ಪಿಕೊತಾರೆ ಅಂತ ಹೇಳ್ತಾರಲ್ಲ, ವಿರೋಧ ಮಾಡಲೇ ಸಂಧಾನ ಬಿಡೋಣ, ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಏನು ಯೋಚನೆಯೇ ಇಲ್ಲ, ನಾಳೆ ಏಕಾಚಿ ಏನು ಮಾಡಬೇಕಾಗಿಲ್ಲ, ಡ್ರಾಪೆ. ಆದ್ರೆ ಮಾಡಬೇಕು ಅಂದ್ರೆ ಎಲ್ಲ ನಾನು ಬೇಡ ನೀನು ಬೇಡ ಶುರು ಮಾಡುತ್ತೆ. ಧರ್ಮ ವಿರೋಧಿಯಾದ ಒಂದು ಸಂಘಟನೆಗೆ ಸಿಗೋ ಒಂದು ಬೆಲೆ, ಧರ್ಮಕ್ಕೆ ಅನುರೋಧಿಯಾದ ಸಂಘಟನೆ ಸಿಗೋದಿಲ್ಲ ಎಂಬುದೇ ಒಂದು ಕೌರವರ ಸಭೆಯಲ್ಲಿ ನಡೆದಿದ್ದು, ಕಲಿಯುಗದಲ್ಲಿ ನಡೆಯೋದು ಹಾಗೇನೆ. ಕರ್ಣ ಸೇರಿಕೊಂಡು ಆಚಾರ್ಯ ಹೇಳ್ತಾರೆ, ಅವರೆಲ್ಲ ಸೇರಿ ಶಕುನಿ ದುರ್ಯೋಧನ ದುಶ್ಯಾಸನ ಕರ್ಣ ನಾಲ್ಕು ಜನ ಪ್ರಧಾನರು, ಅವರು ದುಷ್ಟ ಚತುಷ್ಟಯ ಅಂತ ಹೆಸರು. ಇದರಲ್ಲಿ ನಾಲ್ಕು ಜನ ಪ್ರಧಾನರು ಮಂತ್ರಾಲೋಚನೆ ಮಾಡಿದವರು, ಅನುಯಾಯಿಗಳಾಗಿ ಬಂದವರು ದುರ್ಯೋಧನ ತಮ್ಮಂದಿರೆಲ್ಲ ಕೂಡ. ಯಾರ್ಯಾರು ಕೃಷ್ಣನ ಬಂಧನಕ್ಕೋಸ್ಕರವಾಗಿ ಯೋಚನೆ ಮಾಡಿದರೋ ಅವರೆಲ್ಲ ಅಂಧಂತಮ ಸಿಗೋಗಿರಾದ ಮಹಾಪಾಪಿಗಳು ಅಂತ ಹೇಳಿದ್ದಾರೆ. ಮಹಾಪಾಪಿಗಳು, ಅವರು ಎಂದೂ ಸದ್ಗತಿಗೆ ಹೋಗೋ ಸಂಭವನೇ ಇಲ್ಲ. ಅದರಲ್ಲಿ ಒಂದೇ ಎಕ್ಸೆಪ್ಷನ್ನು, ಕರ್ಣ ಒಬ್ಬನೇನೆ, ಭಾವತೋ ನೈವ ದುಷ್ಟ. ಅವನು ಈ ಹೊಸರಾದೇಶದ ನಿಮಿತ್ತದಿಂದ ದುಷ್ಟ ಕಾರ್ಯಕ್ಕೆ ಸೇರಿಕೊಂಡೇ ಹೊರತು ಸ್ವರೂಪತಃ ದುಷ್ಟನಲ್ಲ ಅವನು. ಇವತ್ತು ಲೋಕದಲ್ಲೂ ಕೂಡ ಹಾಗೇನೆ, ಒತ್ತಾಯದಿಂದ ಕೆಲಸ ಮಾಡಿದವನಿಗೆ ಶಿಕ್ಷೆ ಕಡಿಮೆ, ಮಾಡಿಸಿದವನಿಗೆ ಜಾಸ್ತಿ. ಕೊಲೆ ಮಾಡಿದವನಿಗೆ ಶಿಕ್ಷೆ ಕಡಿಮೆ, ಮಾಡಿಸಿದವನೇ ಜಾಸ್ತಿ. ಇದೆಷ್ಟೋ ಸತ್ಯ, ಲೋಕದ ನ್ಯಾಯ ಇರೋದು ಹಾಗೇನೆ. ಮಾಡಿಸಿದವನು ಮುಖ್ಯ ಕೊಲೆಗಾರ, ಕೊಂದವನಿಗಿಂತ ಮಾಡಿಸಿದವನು ಮುಖ್ಯ ಕೊಲೆಗಾರ. ಸೊ ಕರ್ಣನಿಕೆಯಲ್ಲಿ ಮಾಡಿಸೋ ದುರ್ಯೋಧನ ಮಹಾಪಾಪಿ ಅಂತ ಅರ್ಥ ಮಾಡಿಕೊಂಡ್ರೆ ಕರ್ಣನ ತಪ್ಪು ಅವನಿಂದ ಸೂರ್ಯಾವತಾರ ಆತನಿಂದಾಗಿದ್ದಲ್ಲ, ಒಳಗಿದ್ದ ಸಹಸ್ರವನ್ಮಾನ ರಾಕ್ಷಸ ಕಾಡಿದ್ದ ವನಪರ್ವದವರಿಗೆ ಅದು ನರಕಾಸರ ಬಂದು ಸೇರಿಕೊಂಡ, ಅದರ ದುಷ್ಪರಿಣಾಮ. ದುರ್ಯೋಧನ ಸಾಹಸ ಬೇರೆ, ಅದಕ್ಕೆ ಹೇಳ್ತಾರೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದುಷ್ಟರ ಸಹವಾಸ ಮಾಡ್ತಿದ್ರೆ ಎಂಥ ಒಳ್ಳೆಯವನ ಬುದ್ಧಿನೂ ಕೆಟ್ಟೋಗುತ್ತೆ. ಇದು ಲೋಕದಲ್ಲಿ ಹಾಗೆ ಗುಡ್ ಫ್ರೆಂಡ್ಸ್ ಇರಬೇಕು ಅಂತ ಹೇಳ್ತಾರಲ್ಲ. ಒಳ್ಳೆ ಸ್ಕೂಲ್ಗೆ ಎಷ್ಟೋ ಥರ ಮಕ್ಕಳು ಸೇರಿಸ್ತಾರೆ, ಮನೆ ತಮ್ಮ ಹುಡುಗದ ಅಡ್ಡ ಅಂತ ಗೊತ್ತು. ಒಳ್ಳೆ ಸ್ಕೂಲ್ಗೆ ಯಾಕೆ ಸೇರಿಸ್ತಾರೆ? ಫ್ರೆಂಡ್ಸ್ ಒಳ್ಳೆಯವರು ಇರ್ತಾರೆ, ಪಾಸ್ ಆದರೂ ಆಗಲಿ ಅಂತ ಆ ದೃಷ್ಟಿಯಿಂದ. ಅಂದರೆ ಇವನ ದಡ್ಡ ದೊಡ್ಡವ ಒಳ್ಳೆಯವರ ಸಹವಾಸದ ಬುದ್ಧಿವಂತನಾಗಲಿ ಅಂತಕ್ಕಂಥ ಕಾನ್ಸೆಪ್ಟ್. ಒಳ್ಳೆಯವನು ಸೇರಿಸಬೇಕಾದ್ರೆ ಇವರು ಕೆಡದ ಒಳ್ಳೆಯವನಾಗಿ ಹೇಳಿ ಅಂತ ಇನ್ನೊಂದು ಕಾರಣ, ಸ್ವತಃ ಬುದ್ಧಿವಂತರಾದವನ್ನು ಸೇರಿಸೋದು ಒಳ್ಳೆಯದಕ್ಕೆ ಕೆಡಬಾರದು ಅಂತೇಳಿ, ಉಳಿದವರು ಅದು ಇವನನ್ನು ಒಳ್ಳೆಯವರಾಗಲಿ ಅಂತೇಳಿ. ಇವತ್ತು ಸಾವಿರ ಜನ ಒಳ್ಳೆಯವರು ಒಬ್ಬ ದುಷ್ಟರನ್ನ ಒಳ್ಳೆಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸಂಶಯವೇ. ಆದರೆ ಒಬ್ಬ ದುಷ್ಟ ಸಾವಿರ ಜನ ಬೇಕಾದ್ರೆ ಕಳಿಸ್ಬಿಡ್ತಾನೆ, ಇದು ಆಶ್ಚರ್ಯ. ಒಬ್ಬ ಡ್ರೈವರ್ ಎಲ್ಲರನ್ನ ಕೊಂದು ಬಿಡುವಂತಲ್ಲ ಆ ತರ. ಇವತ್ತು ದುಷ್ಟರ ಸಹವಾಸ ಬಹಳ ಅಪಾಯಕರ. ನೀವೊಂದು ಒಂದು ನಿಂಬೆ ಹಣ್ಣಿಗೆ ಹತ್ತು ಹಂಡೆ ಹಾಳಾಗ್ತದೆ, ಎಲ್ಲ ಕೆಟ್ಟೋಗುತ್ತೆ ಹೊರತು ಇಲ್ಲ ಅಂತ ಗೊತ್ತಾದರೆ ದುಷ್ಟರ ಒಂದು ಇಂಪ್ಯಾಕ್ಟ್ ಯಾವಾಗಲೂ ಜಾಸ್ತಿ. ದುಷ್ಟರ ಇಂಪ್ಯಾಕ್ಟ್ ಯಾವಾಗಲೂ ಜಾಸ್ತಿ. ಆದ್ದರಿಂದ ನಾವು ಸಜ್ಜದರ ಸಹವಾಸ ಮಾಡಬೇಕಾದ್ದು ಎರಡು ಕಾರಣಕ್ಕೋಸ್ಕರ. ದುಷ್ಟರ ಸಹವಾಸವನ್ನು ತಪ್ಪಿಸಿಕೊಳ್ಳೋದೊಂದು, ಬಂದಿದ್ದರೆ ನ್ಯೂಟ್ರಲೈಸ್ ಮಾಡಬೇಕಲ್ಲ, ಆ್ಯಂಟಿಡೋಟ್ ಕೊಟ್ಟ ಹಾಗೆ. ಆ ಕೆಲಸ ಮಾಡಲಿಕ್ಕೂ ಸಜ್ಜದರ ಸಹವಾಸ ಬೇಕು. ಆ ದೃಷ್ಟಿಯಲ್ಲಿ ಅವರೆಲ್ಲ ಮಾಡಿ ದೊಡ್ಡ ತಪ್ಪಾಯಿತು. ಕರ್ಣನೂ ಸೇರಿದ, ಎಲ್ಲ ಬಂದರು, ಮತ್ತೆ ಎಲ್ಲ ಮಾತು ಕೇಳಕ್ಕೆ ಬಂದರು ಅಂತ ಉದಯ ತಿಳ್ಕೊಂಡಿರಬೇಕು. ಅದಕ್ಕೆ ಬರಲಿಲ್ಲ, ಕೃಷ್ಣನ ಕಟ್ಟೆ ಹಾಕಬೇಕು ಅಂತಾರೆ ಬಂದಿದ್ದಾರೆ. ಏನು ಒಳ್ಳೆ ಹಗ್ಗ ಸರಪಳಿ ಎಲ್ಲ ತಗೊಂಡು ಬಂದುಬಿಟ್ಟಿದ್ದಾರೆ. ಕೃಷ್ಣನನ್ನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿ ನಿಂತರಂತೆ. ಕೃತವರ್ಮ ಈ ಸುಳಿವನ್ನು ಕಣ್ಣಂತೆ, ಯಾಲೆ ಕೌರವರ ಪಕ್ಷ ಸೇರಿ ಆಗಿತ್ತವನು. ಕೃತವರ್ಮ ಬಲರಾಮದೇವರನ್ನು ಕರೀಲಿಕ್ಕೆ ಅಂತ ಹೊರಟ ದುರ್ಯೋಧನ, ಬಲರಾಮ ಬರೋದಿಲ್ಲ ಅಂತ ಹೇಳಿದಾಗ ಕೃತವರ್ಮನ ಕರ್ಕೊಂಡು ಬಂದಿದ್ದಾಗಲೇ. ಕೃತವರ್ಮನ ಅಕ್ಷೋಭಿ ಸಮೇತ ಸೇರಿಯ ಸಮೇತ ಬಂದು ಸೇರಿದ್ದ. ಅವನು ಸ್ವಭಾವತಃ ಭಾರಿ ಒಳ್ಳೆಯವನು, ಕೃಷ್ಣ ಭಕ್ತ. ಆದರೆ ದುರ್ಯೋಧನ ಪಕ್ಷದಲ್ಲಿ ಇದ್ದ ಭೀಷ್ಮದ್ರೋಣರು ಹೇಗೆ ಒಳ್ಳೆಯವರಾದರೂ ಕೂಡ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡಿದರೋ ಅದೇ ರೀತಿಯಲ್ಲಿ ಇಲ್ಲಿ ಯುದ್ಧ ಮಾಡ್ತಿರೋದು. ಕೃತವರ್ಮನು ಹಾಗೇನೆ, ಅವನ ವಿಷಯ ತಿಳ್ಕೊಳ್ತಾನೆ. ಕೃಷ್ಣನಿಗೆ ಹೇಳಿದನಂತೆ ಬಂದು, ಕೃಷ್ಣ ಇವರೆಲ್ಲ ಕಟ್ಟ ಯೋಚನೆ ಮಾಡಿದ್ದಾರೆ ನಿನ್ನ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ, ಓ ಮಾ ಅದಕ್ಕೇನಂತೆ, ಅವ್ರ ಪ್ರಯತ್ನ ಅವರು ಮಾಡಲಿ, ಫಲಿತಾಂಶ ಯಾರಿಗಾಗುತ್ತೆ, ನಾನೇ ತೋರಿಸ್ತೇನೆ ಅಂತ ಹೇಳುತ್ತೆ. ಕಟ್ಟೋ ಪ್ರಯತ್ನ ಅವ್ರದು, ನಿಜವಾಗಿ ಸಿಕ್ಕಾಕೊಂಡ್ರೆ ಅವರೇ ನಾನಲ್ಲ ಅಂತ ಕೃಷ್ಣ ತೋರಿಸ್ತಾನೆ. ಕೃತವರ್ಮ ಕೃಷ್ಣನಿಗೆ ಹೇಳಿದ್ದು ಕೃಷ್ಣನಿಗೆ ಗೊತ್ತಾಗಲಿ ಗೊತ್ತಿಲ್ಲವನ್ನು ತಿಳ್ಕೊಳ್ಳಿ ಅಂತಲ್ಲ, ತನ್ನ ಕರ್ತವ್ಯ ತಾನು ಮಾಡಬೇಕು ಅಂತ ಮಾಡ್ತಾನಷ್ಟೆ. ಕೃಷ್ಣ ಸರ್ವಜ್ಞ, ಕೃಷ್ಣನಿಗೆ ಯಾರು ತಾನೇ ಹೇಳ್ತಾನೆ. ಕೃಷ್ಣ ಇವತ್ತು ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ನಾನು ಹಿಂದಿನ ಇಂದಿನ ಮುಂದಿನ ಎಲ್ಲ ಜನಗಳನ್ನು ಪೂರ್ಣವಾಗಿ ಬಲ್ಲೆ, ಆದರೆ ಎಲ್ಲರೂ ಸಹ ನನ್ನ ಪೂರ್ಣ ಯಾರು ತಿಳಿದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಸಹ ನಾನು ಒಬ್ಬನು ತಿಳ್ಕೊಂಡಿಲ್ಲ, ನಾನೊಬ್ಬನೇ ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ. ಇದು ಕೃಷ್ಣನ ಸರ್ವಜ್ಞತೆಗೆ ದೊಡ್ಡ ದೃಷ್ಟಾಂತ ಇದು. ಆದರೆ ಕೃತವರ್ಮ ತನ್ನ ಕರ್ತವ್ಯ ಅಂತ ಮಾಡಿದ. ಆ ಕ್ಷಣಕ್ಕೆ ಕೃಷ್ಣ ಮಾತಾಡ್ತಾರೆ, ದುರ್ಯೋಧನ ಕಟ್ಟ ಯೋಚನೆ ಮಾಡ್ತಾ ಇದೆಯಾ, ಕಟ್ಟ ಪ್ರಯತ್ನ ಪಡ್ತಾ ಇದೆಯಾ, ನನಗೆ ಯಾರು ನಿನಗೆ ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ. ಯಾರು ಗೊತ್ತಾ ನಿನಗೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜರ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ ಕೃಷ್ಣನನ್ನ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ನಾನು ಮನುಷ್ಯ ದೇಹದಲ್ಲಿ ಇದ್ದೇನೆ ಅನ್ನೋ ಕಾರಣಕ್ಕೆ ನಾನು ರೂಪ ಆಗಿದೆ ಅಂತ ತಿಳ್ಕೊಂಡು ನಾನು ಆರಡಿ ಇದ್ದೇನೆ ಉಳಿದವರಂತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೃಷ್ಣ ಇಷ್ಟೇ ತಿಳ್ಕೊಂಡಿರ್ತಾರೆ, ನಾನು ಜನಗಳ ಕಣ್ಣಿಗೆ ಕಾಣಿಸ್ತೇನೆ ಹೊರತು ನಾನು ಎಂಥವರು ನೋಡು ಅಂತ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದನಂತ. ಇದು ನನ್ನ ಕಟ್ಟಿಯ ಕಟ್ಟು, ನಾನು ಯಾರು ನೋಡಿ ಗೊತ್ತಾಗುತ್ತಲ್ಲ. ಈಗ ವಿಷ್ಣುಪಾದ ಆಕಾಶಕ್ಕೆ ವಿಷ್ಣುಪಾದ ಅಂತ ಕರೀತಾರೆ. ಮತ್ತೆ ಆಕಾಶ ಕಟ್ಟಿದವರು ಯಾರು ಇದ್ದಾರೆ? ಆಕಾಶ ಕಟ್ಟ ಕಾನ್ಸೆಪ್ಟ್ ಅಟಂ ಬಾಂಬ್ ಬಾಂಬ್ ಹಾಕಿ ಆಕಾಶ ಏರಾಗೋದಿಲ್ಲ, ಹಾಗೆ ಇರುತ್ತೆ. ಉಳಿದ್ದೆಲ್ಲ ಚಲ್ಲ ಪಿಲ್ಲಿ, ಆದರೆ ಆಕಾಶ ಮಾತ್ರ ಹಾಗೆ ಇರುತ್ತೆ. ವಿಷ್ಣುಪಾದ, ವಿಷ್ಣುಪಾದಕ್ಕೇನೂ ಇಲ್ಲ ಅಂದ್ರೆ ಒಂದು, ವಿಷ್ಣು ಸ್ವರೂಪಕ್ಕೆ ಏನೂ ಆಗೋದಿಲ್ಲ ಅಂದ್ರೆ ಒಂದೇ. ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಭಂಗ್ಯತೆ. ವಿಷ್ಣುಪಾದ ಆಕಾಶ, ವಿಷ್ಣುಪಾದ ವಿಷ್ಣುವಿನ ಸ್ವರೂಪ, ಅದನ್ನು ಕಟ್ಟ ಶಕ್ತಿ ಯಾರಿಗೂ ಇಲ್ಲ. ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಭಗವಂತನಾದ ಕೃಷ್ಣ. ಮಹಾಭಾರತದಲ್ಲಿ ವಿಶ್ವರೂಪ ತೋರಿಸಿದ ಅನೇಕ ಪ್ರಸಂಗಗಳುಂಟು, ಇದು ಅಂಥ ಒಂದು ಪ್ರಸಂಗ ಇದೆ. ಆದರೆ ಕೃಷ್ಣ ವಿಶ್ವರೂಪ ತೋರಿಸೋದಲ್ಲಿ ಇಂಥ ಸಮಯದೊಳಗೆ ಕಟ್ಟಲೆ ಕೋಟೆಗೆ ತೋರಿಸಿ ಯಶೋದೇವರು ಹಾಗೆ ಮಾಡಿದ್ದು. ಕೃಷ್ಣ ಬಾಯಿ ತೆಗಿ ಮಣ್ಣೆ ಹಾಕ್ತಿಂದಿ ಅಂತ ಹೇಳಿ ಜೋರು ಮಾಡಲಿಕ್ಕೆ ಹೋದಷ್ಟು ಕೃಷ್ಣ ಬಾಯಿ ತೆಗಿತಾನೆ. ಅಲ್ಲಿ ಬ್ರಹ್ಮಾಂಡವನ್ನು ಕೃಷ್ಣ ತೋರಿಸ್ತಾನೆ, ಅದೊಂದು ವಿಶ್ವರೂಪ ತೋರಿಸಿದ ಘಟ್ಟ. ಒಮ್ಮೆ ಕೃಷ್ಣನನ್ನು ಎತ್ಕೊಂಡಿರ್ತಾಳೆ, ಆಗ ಕೃಷ್ಣ ಆಕಳಿಸ್ತಾನೆ, ನೋಡ್ತಾಳೆ, ಬ್ರಹ್ಮಾಂಡ ತೋರಿಸ್ತಾನೆ. ಮತ್ತೆ ಮಣ್ಣು ತಿಂದು ತೋರಿಸಿದ್ದು ಒಂದು ಸಲ, ಈತಿ ತೋರಿಸಿದ್ದು ಇನ್ನೊಂದು ಸಲ, ಅದೇ ರೀತಿ ಉರಂಕರಿ ತೋರಿಸಿದ್ದು ಮುಂದೆ ತೋರಿಸ್ತಾನೆ ಅದೊಂದು ಸಲ, ಅದೇ ರೀತಿಯಲ್ಲಿ ಭೀಷ್ಮಕರಾಗನೇ ತೋರಿಸಿರ್ತಾನೆ ಅದೊಂದು ಸಲ, ದುರ್ಯೋಧನ ತೋರಿಸ್ತಾನೆ, ಇದು ಭಾರಿ ಆಶ್ಚರ್ಯ. ಮತ್ತು ಅರ್ಜುನ ತೋರಿಸುವಂತೂ ವಿಶ್ವವಿಖ್ಯಾತವಾದದ್ದು. ಭಗವದ್ಗೀತೆಯ ಕಾಲಕ್ಕೆ ಅನೇಕ ಬಾರಿ ವಿಶ್ವರೂಪವನ್ನು ತೋರಿಸ್ತಾ ತಾನು ಸಾಕ್ಷಾತ್ ಮಹಾವಿಷ್ಣು ಅನ್ನೋದು ಅನೇಕ ರೀತಿಯಲ್ಲಿ ತೋರಿಸ್ತಾರೆ. ಇದು ಬಹಳ ಮುಖ್ಯ. ಇದು ವಿಶ್ವರೂಪದ ಕಾನ್ಸೆಪ್ಟ್ ಬೇರೆ ದೇವತೆಗಳಿಗಿಲ್ಲ, ಬರೀ ಶ್ರೀಹರಿಗೆ ಮಾತ್ರ. ಅದು ಬಹಳ ವಿಶೇಷ. ವಿಷ್ಣು ಸಹಸ್ರಾರ ಶುರುವಾಗದ ಪದದಿಂದ ವಿಶ್ವಂ ವಿಷ್ಣುರು ವಷತ್ಕಾರೋ ಭೂತ ಹೋಗ ಭಗವತ್ಪ್ರಭು. ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ. ವಿಶ್ವ ಅಂದರೆ ಪೂರ್ಣ, ಎಲ್ಲ ಕಡೆ ಇದ್ದಾನೆ. ಎಲ್ಲಿ ನೋಡಿ, ಅತ್ಯತಿಷ್ಟ ದಶಾಂಗುಲಂ ಪುರುಷ ಏವೇದಂ ಸರ್ವಂ, ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ, ಸರ್ವತ್ರ ದೇವರಿದ್ದಾನೆ. ಆ ಪೂರ್ಣತೆಯನ್ನು ವಿಶ್ವ ಅಂತ ಕರ್ತೀವಿ. ಎಲ್ಲಿ ನೋಡಿದರೂ ದೇವರಿದ್ದಾನೆ. ಅರ್ಜುನ ಕಂಡಾಗ ಏನು ಸ್ತೋತ್ರ ಮಾಡ್ತಾನೆ, ವಿಸ್ತಾರವಾಗಿ ಅಲ್ಲಿ ವರ್ಣನೆ ನೋಡ್ತೇವೆ. ಇಲ್ಲಿ ಸಂಕ್ಷಿಪ್ತವಾಗಿ ಅಲ್ಲಿ ಹೇಳಿದ್ದಾರೆ, ಪರಮಾತ್ಮನ ಆದ ಕೃಷ್ಣನ ದೇಹದೊಳಗೆ ಎಲ್ಲಾ ದೇವತೆಗಳು ಕೂಡ ಆಶ್ರಯ ಪಡೆದಿದ್ದಾರಂತೆ. ಪ್ರತಿಯೊಬ್ಬರು ಕೂಡ ಬ್ರಹ್ಮದೇವರಿಂದ ಹಿಡಿದು ಸಾಮಾನ್ಯ ದೇವತೆಗಳವರೆಗೆ ಪರಮಾತ್ಮನ ಒಂದೊಂದು ಅವಯವವನ್ನು ಅವಲಂಬಿಸಿ ಅವರೆಲ್ಲ ಬದುಕಿದ್ದಾರೆ. ವಿಶ್ವರೂಪ ಅಂತ ವಿರಾಟ್ ರೂಪ ಚಿಂತನೆ ಅಂತ ಅಂತ್ಯಕಾಲಕ್ಕೆ ಹೇಳುತ್ತಾರೆ. ಸರ್ವ ದೇವತೆಗಳು ಕೂಡ ಶ್ರೀಹರಿಯನ್ನ ಸರ್ವಾತ್ಮನ ಅವಲಂಬಿಸಿದ್ದಾರೆ ಅಂತ ತಿಳ್ಕೊಳ್ಳದೆ ವಿಶ್ವರೂಪದ ದೊಡ್ಡ ಸಂದೇಶ. ಅರ್ಜುನ ಮುಂದೆ ಹೇಳುತ್ತಾನೆ, ಬ್ರಹ್ಮಾಂಡ ಮೀಶಂ ಕಮಲಾಸನಸ್ಥಂ ಋಷಿಮಿಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಬ್ರಹ್ಮದೇವರಿಂದ ಹಿಡಿದು ಸಾಮಾನ್ಯವಾಗಿರತಕ್ಕಂಥ ಒಂದು ಪಶು ಪಕ್ಷಿಗಳವರೆಗೆ ಎಲ್ಲವನ್ನೂ ಕೂಡ ಕೃಷ್ಣನ ದೇಹದಲ್ಲಿ ಆಶ್ರಿತರಾಗಿರೋದನ್ನು ಕಂಡು ಅರ್ಜುನ ಅಲ್ಲಿ ಸ್ತೋತ್ರ ಮಾಡಿದರೆ ದುರ್ಯೋಧನ ಇಲ್ಲಿ ನೋಡ್ಲಿಕ್ಕೆ ಹೋಗ್ತಾನೆ. ದೊಡ್ಡ ಆಶ್ಚರ್ಯ, ಕಣ್ಣೇ ಕಾಣದಲ್ಲ ಯಾರಿಗೂ ಕೂಡ. ಕೃಷ್ಣರು ತೋರಿಸ್ತಾರೆ, ಯಾರೇನು ಕದ್ದೀಭೀತಿ ವಾರಿತಾನಿ ಅಂತ ಹೇಳಿದ್ದಾರೆ. ಕೃಷ್ಣನ ದೇಹದ ಬೆಳಕನ್ನು ನೋಡಿ ಕಣ್ಣು ಕುಕ್ಕ ಹೋಗಿಬಿಡ್ತಂತೆ. ದೀಧಿತಿ ವಾರಿತಾನಿ, ಕಣ್ಣು ಕುಕ್ಕಿ ಏನು ಕಾಣದಂತೆ ಆಗೋಯ್ತು. ತುಂಬ ಬ್ರೈಟ್ ಲೈಟಲ್ಲಿ ಓದಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ತುಂಬ ಸೂರ್ಯ ಮಠಮಠ ಮಧ್ಯಾಹ್ನ ಬೇಸಿಗೆಯಲ್ಲಿ ಓದಲಿಕ್ಕೆ ಹೋಗಿ ಆಗ ಬಿಸಿಲು ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ ಬಿಸಿಲು ಕಾಣೋದಿಲ್ಲ, ತುಂಬ ಕತ್ಲಲ್ಲೂ ಕಾಣೋದಿಲ್ಲ, ಇದು ಆಶ್ಚರ್ಯ. ಕತ್ಲಲ್ಲೂ ಕಾಣೋದಿಲ್ಲ, ಹೆಚ್ಚು ಬೆಳಕಿದ್ರೂ ಕಾಣೋದಿಲ್ಲ, ಮಾಡರೇಟ್ ಆಗಿದ್ದಾಗ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಕೃಷ್ಣ ಅರ್ಜುನ ಹೇಳಿರುತ್ತಾನೆ, ಈ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ. ದಿವ್ಯಂ ದದಾಮಿ ತೇ ಚಕ್ಷುಹು, ದಿವ್ಯ ನೇತ್ರವನ್ನು ಕೊಡ್ತೇನೆ ಅಂತ ಹೇಳಿ ಕಣ್ಣು ಕೊಟ್ಟಿದ್ದು ಕಂಡಿತ್ತು. ಇಲ್ಲಿ ಇಲ್ಲಿ ಕಣ್ಣು ಕೊಡಲಿಲ್ಲ ದಿವ್ಯ ನೇತ್ರವನ್ನು. ದಿವ್ಯ ನೇತ್ರ ಯಾರೇ ಕೊಡ್ತಾರೆ? ಕಣ್ಣಿದ್ದರೂ ಸ್ಪರ್ಶ ಆಗ್ತಾರೆ, ಕುರುಡನಿಗೆ ಏನಾಕಿದ್ರು ಅಷ್ಟೇನೆ. ಇವನು ದಿವ್ಯ ನೇತ್ರ ಕೊಡೋ ಕಾನ್ಸೆಪ್ಟೇ ಇಲ್ಲ, ಅದರಿಂದ ಕಾಣಲೇ ಇಲ್ಲ. ಬರೀ ಬೆಳಕು ಕಾಣಿಸ್ತೇವೆ ಹೊರತು ಕೃಷ್ಣ ಕಾಣಲಿಲ್ಲ. ಹೀಗಾಗಿ ವಿಶ್ವರೂಪದ ಕಾನ್ಸೆಪ್ಟ್ ಅವರಿಗೆ ಆ ರೀತಿ ಉಳಿಸಬೇಕಾಯ್ತು ಹೊರತು ನಿಜವಾದ ರೂಪ ಕಾಣಲಿಲ್ಲ. ಅದಕ್ಕೆ ಹೇಳ್ತಾರೆ, ದೇವರ ಬಗ್ಗೆ ಕೇಳೋದು ಬೇರೆ, ಯಾವುದೋ ರೂಪ ನೋಡೋದು ಬೇರೆ, ದೇವರನ್ನ ಬಿಂಬರೂಪವನ್ನು ನೋಡೋದು ಬೇರೆ, ವಿಶ್ವರೂಪವನ್ನು ನೋಡೋದು ಬೇರೆ. ಇದು ನೋಡಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ, ತುಂಬ ಯೋಗ್ಯತೆ ಇದ್ದವರಿಗೆ ಮಾತ್ರ ಸಾಧ್ಯ. ಕೃಷ್ಣ ತೋರಿಸ್ತಾನೆ, ಯೋಗ್ಯತೆ ಇಲ್ಲದ ಎಲ್ಲರಿಗೂ ಕೂಡ ವಿಶ್ವರೂಪದ ಇರುವ ಕಾರಣದಂತೆ ಕೃಷ್ಣ ಮಾಡಿಬಿಡ್ತಾನೆ. ಅರ್ಹತೆ ಇದ್ದವರಿಗೆ ಮಾತ್ರ ವಿಶ್ವರೂಪ ಕಾಣಬೇಕಾಗಿ ಮಾಡ್ತಾನೆ. ಅದು ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಧೃತರಾಷ್ಟ್ರನಿಗೆ ಕಾಣಿಸ್ತಾನೆ. ಇದು ಭಾರಿ ಮ್ಯಾಜಿಕ್ ಇದು. ಅಂತ ಧೃತರಾಷ್ಟ್ರ ಹುಟ್ಟು ಕುರುಡ, ಅವನಿಗೆ ಕಂಡುಕೊಡ್ತಾನೆ ಪರಮಾತ್ಮ. ಇದು ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ರಾಘವೇಂದ್ರ ಸ್ತೋತ್ರ ಹೇಳಿದವರಿಗೇನೆ ಕಣ್ಣು ಹೋದರೆ ಕಿವಿ ಮತ್ತೆ ಕಂಡು ಬರುತ್ತೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲಿಂದ ಶಕ್ತಿ ಪಡೆದಿದ್ದು? ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವನಲ್ಲದ ಸಮಸ್ತ ಸಂಪತ್ತು. ಪರಮಾತ್ಮನ ಪಾದಗಳ ಆರಾಧನೆ ಮಾಡಿದ್ದರ ಫಲ ಅವರು ಹಾಗಿದ್ರೆ ಸ್ವತಃ ಪರಮಾತ್ಮನೇ ಕೃಷ್ಣ. ಆತ ಕಣ್ಣು ಕೊಟ್ಟಿದ್ದು ವಿಶ್ವ ದಾಖಲೆಯ ಕೆಲಸ ಅದು. ಬಂದು ಕಣ್ಣಿರೋ ಅರ್ಜುನಿಗೆ ದಿವ್ಯದೃಷ್ಟಿಯನ್ನು ಕೊಟ್ಟ, ಕಣ್ಣಿರೋ ಧೃತರಾಷ್ಟ್ರನಿಗೆ ದೃಷ್ಟಿಯನ್ನು ಕೊಟ್ಟು ದಿವ್ಯದೃಷ್ಟಿಯನ್ನು ಕೊಡ್ತಾನೆ ಕೃಷ್ಣ. ಅಂದಮೇಲೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ಅಲ್ಲೇನಾಗಿತ್ತು, ಏನೋ ಕಣ್ಣಿತ್ತು ದಿವ್ಯದೃಷ್ಟಿ ಕೊಟ್ಟ ಪರವಾಗಿಲ್ಲ, ಕೂಡಲೇ ಕೊಡ್ತಿದ್ದು ಅಂತ ಡೌಟ್ ಬಂದರೆ ಇಲ್ಲಿ ಕೊಟ್ಟಿದ್ದನ್ನು ತೋರಿಸ್ತಾರೆ. ಆಗ ದೇವರ ಶಕ್ತಿಗೆ ಇತಿಮಿತಿಗಳೇ ಇಲ್ಲ, ಏನನ್ನೂ ಮಾಡೋದಲ್ಲ, ಅದು ದೇವರ ಲಕ್ಷಣ. ಇವರು ಏನನ್ನೂ ಮಾಡಿದ್ರೆ ಭಗವಾನ್ ಅಂತ ಕರ್ಕೊತಾರೆ, ಇದು ಆಶ್ಚರ್ಯ. ಲೋಕ ಹಾಳು ಮಾಡಿರ್ತಾರೆ ಹೊರತು ಇನ್ನೇನು ಮಾಡೋದಿಲ್ಲ. ಭಗವಾನ್ ಬಿಎ ಎಣ್ಣೆ ಹಾಕೊಂಡು ಬಹುಶಃ ಹೆದರ್ತಾನೆ, ಸುಮ್ಮನೆ ಬಿಎ ಅಂತ ಹಾಕೊಂಡು ಹೊರತು ಹಿಡ್ಕೊಂಡು ಹೋಗ್ತಾರೆ, ಎಣ್ಣೆ ಹಿಡ್ಕೊಂಡು ಹೋಗ್ತಾರೆ. ಭಗವಾನ್ ಅಂದ್ರೆ ಖಾಲಿ ಬಿದ್ದು ಬಿಡ್ತಾರೆ, ಇದು ಆಶ್ಚರ್ಯ. ಎಂಥ ಮೂರ್ಖ ಜನ ಇದ್ದಾರೆ. ಓವರ್ ರೇಟ್ ಬಿಎ ಆಗ್ಲಿಕ್ಕೆ ಬರೋದಿಲ್ಲ, ಓವರ್ ರೇಟ್ ಎಣ್ಣೆ ಆಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಪೀರಿಯಡ್ ಇದೆ. ಇವತ್ತು ಬಿಎ ಹಾಕೊಂಡು ನೋಡಿದ್ರೆ ಎಣ್ಣೆ ಅಂತ ಹಾಕೊಂಡು ಅವನಿಗೆ ನಿಜವಾದ ಎಣ್ಣೆ ಅಂತ ತಿಳ್ಕೊತಾರೆ. ಆ ಎಣ್ಣೆ ಎಲ್ಲ ಅವ್ನು ಕಾಡು ಎಣ್ಣೆ ಅಂತ ತಿಳ್ಕೊತಾರೆ ಅಷ್ಟೇ. ಒಂದು ದಿವಸಕ್ಕೆ ಎಣ್ಣೆ ಹೆಂಗ್ ಮಾಡ್ತೀನಿ ನೀನೀಗ? ಓವರ್ ರೇಟ್ ಭಗವಾನ ಇರ್ತಾನೆ, ಇದು ಭಾರಿ ಆಶ್ಚರ್ಯ. ಎಂತೆಂಥ ಜನ ಕ್ರಿಮಿನಲ್ ಸಲಹೆ ಭಗವಾನ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ, ಅದನ್ನು ಜನ ನಂಬ್ತಾರೆ. ಇದು ಇನ್ನೊಂದು ಆಶ್ಚರ್ಯ. ಹಾಕೊಂಡವನು ಮಹಾಮೂರ್ಖನಾದರೆ ಅನುಯಾಯಿಗಳು ಇನ್ನೂ ಮಹಾಮಹಾಮೂರ್ಖರಾಗ್ತಾರೆ. ಯೋಚನೆ ಮಾಡಬೇಕು, ಕೃಷ್ಣ ದೇವರು ಅಂದ್ರೆ ಹೇಳಿದ್ರೆ ಕೃಷ್ಣನ್ ನೋಡಿ ತಿಳ್ಕೋಬೇಕಾಗ. ವಿಶ್ವರೂಪವನ್ನು ಯಾರು ತೋರಿಸ್ತಾರಲ್ಲ ಅವನ ದೇವರು. ಇವರು ವಿಶ್ವರೂಪ ನೋಡ್ಬಿಟ್ರೆ ಗಾಬರಿ ಆಗಬೇಕು, ಕ್ರಿಮಿನಲ್ಗಳು ಅಂತ ವಿಶ್ವರೂಪ ತಗೊಂಡು ಏನು ಮಾಡಬೇಕು? ವಿಶ್ವರೂಪ ಅಂತ ಪರಿಪೂರ್ಣವಾದ ರೂಪ. ಮಹಾಭಾರತ ರಾಮಾಯಣ ಯಾಕೆ ಕೇಳಬೇಕು ಅಂದರೆ ದೇವರೊಂದು ಏನಂತ ಅರ್ಥ ಮಾಡ್ಕೊಳ್ಳೋಕ್ಕಾದ್ರೆ ಕೇಳಬೇಕು. ಇದರಿಂದ ಏನಾಗುತ್ತೆ, ಈ ಕೋಟಾ ಜನ ಹೋಗೋದಾರು ತಪ್ಪುತ್ತೆ. ಕೊನೆ ಪಕ್ಷ ಕೋಟಾ ಜನರ ದೇವರ ಹತ್ರ ಹೋಗಲಿ ಬಿಡಲಿ, ಈ ದೇವರ ಹತ್ರ ಹೋಗಬಾರ್ದು. ಅದು ಭಾರಿ ಮುಖ್ಯ. ಅದು ಒಂದು ಎಷ್ಟೋ ನಿನ್ನೆ ಹೇಳಿದೆ, ಆ ಗಂಗೋದ್ರ ಇದ್ನಲ್ಲ, ನನ್ನ ಸಮಾನ ಯಾರಿದ್ದಾರೆ, ಎಷ್ಟು ಬುದ್ಧಿ ಕಲಿಸಿದ್ದಾರೆ ಅವನಿಗೆ, ನನ್ನ ಸಮಾನ ಯಾರಿದ್ದಾರೆ ಅನ್ನೋ ಒಂದು ಒಳ್ಳೆ ಲಕ್ಷಣ ಅಲ್ಲ. ಅದು ಒಂದು ಅದು ನಿಮಗೆ ಲಕ್ಷಣ ಪತನದ ಹಾದಿ. ಅದು ಒಂದು ಪತನದ ಹಾದಿ, ಉದ್ಧಾರದ ಹಾದಿ ಅಲ್ಲ ಅದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ತಾನು ವಿಶ್ವರೂಪವನ್ನು ತೋರಿಸಿ ಭಗವಂತ ಅಂತ ಪ್ರೂವ್ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟ, ಧೃತರಾಷ್ಟ್ರ ನೋಡ್ತಾನೆ, ಅವನಿಗೆ ಆದ ಆಶ್ಚರ್ಯಕ್ಕೆ ಆನಂದಕ್ಕೆ ಇತಿಮಿತಿಗಳೇ ಇಲ್ಲ. ನಮಗೆ ಈಗ ಅನಿಸ್ತಾ ಇದೆ, ಧೃತರಾಷ್ಟ್ರ ಕೃಷ್ಣ ಬರೋ ಸುದ್ದಿ ಕೇಳಿದಾಗ ಅನ್ಕೊಂಡಿದ್ದ, ಅಯ್ಯೋ ನನ್ನ ಕಣ್ಣಿರಬಾರ್ದಾಗಿತ್ತೆ ಅಂತ ಅನ್ಕೊಂಡಿದ್ದ. ಇವತ್ತು ಕೆಲಸ ಆಗೋಯ್ತು. ಅದು ಒಂದು ಅದಕ್ಕೆ ಹೇಳ್ತಾರೆ, ದೇವ್ರ ಬಗ್ಗೆ ಅಂದುಕೊಂಡು ನಡೆಸಿಬಿಡ್ತಾನಂತೆ ದೇವರು. ಪ್ರಾರಂಭ ಮಾತ್ರ ಇಚ್ಛಾದ ವಿಷ್ಣು ಧರ್ಮೇ ನನಿಷ್ಫಲ. ದೇವ್ರ ಬಗ್ಗೆ ನಾನು ಮಾಡಬೇಕು ಅಂದ್ಕೊಂಡು ಮಾಡಿಸೇ ಬಿಡ್ತಾನಂತೆ. ಆದರೆ ಅಂದ್ಕೊಳ್ಳೋದೆಲ್ಲ ಮಾಡಿಸೋದಿಲ್ಲ ಅಷ್ಟೇ, ಅಂದ್ಕೊಂಡು ಅವ್ರನ್ನ ಕೈ ಬಿಡೋದಿಲ್ಲ. ಧೃತರಾಷ್ಟ್ರದ ಆ ಒಂದು ಅಪೇಕ್ಷೆ ಎಷ್ಟು ದಿವಸ, ಎರಡು ಮೂರು ದಿವಸ ನಡೆದೇ ಬಿಡ್ತಾಗಲೇನು. ಎರಡು ದಿವಸ ಹಿಂದೆ ಅಂದ್ಕೊಂಡು ಮೂರು ವಿಶ್ವರೂಪವನ್ನೇ ಕಂಡುಬಿಟ್ಟ, ಬರೀ ಕೃಷ್ಣನ ಕಾಣೋದಲ್ಲ, ವಿಶ್ವರೂಪವನ್ನೇ ನೋಡ್ತಾನೆ ಅಂತ ಹೇಳಿದರೆ ದೇವರು ಎಷ್ಟು ಕರುಣಾಳು ಅಂತ ಹೇಳೋದಕ್ಕೆ ಸಾಕ್ಷಿ. ಆ ರೀತಿ ದೇವರನ್ನು ನಾವು ಕಾಣಲಿಲ್ಲ ಅಂತ ಯಾರು ಹಂಬಲಿಸ್ತಾರಲ್ಲ ಅವರಿಗೆ ದೇವರು ಕಾಣಿಸ್ತಾರೆ. ಶ್ರೀರಮಣ ತವಚರಣ ದೊರಕುವುದು ಹಾಗಿನ್ನು ಪರಮ ಪಾಪಿಷ್ಠ ನಾನು. ಧೃತರಾಷ್ಟ್ರ ಅನ್ಕೊಂಡಿದ್ದ ಕುಟ್ಟು ಕುರುಡ, ನಾನು ಪಾಪಿಷ್ಠ, ಕೃಷ್ಣನ ಕಾಣ್ತೇನೆ ಅನ್ಕೊಂಡ, ಕೃಷ್ಣನ ಕಂಡೇ ಬಿಟ್ಟ. ಆ ರೀತಿ ಒಂದು ನೋಯ್ಬೇಕು, ದೇವರನ್ನು ಕಾಣಲಿಲ್ವಲ್ಲ ಅಂತ ಕೊರಗಿರಬೇಕು. ಇವತ್ತು ನಾವು ಏನೇನೋ ವೈಭವ ಪಡ್ತೇವೆ, ಅವರನ್ನು ಕಂಡ್ವಿ, ಇವರು ಕಂಡ್ವಿ ಅಂತೇಳಿ. ಆದರೆ ಈ ಮುಖ್ಯವಾದ ಗುರಿ ದೇವರನ್ನು ಕಾಣಲಿಲ್ಲ, ಪ್ರಯೋಜನ ಏನು? ತಿರುಪತಿಗೆ ಹೋಗಿರ್ತಾನೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಣ್ತಾರೆ, ಅವ್ರು ಕಾಣ್ತಾರೆ, ಇವರು ಕಾಣ್ತಾರೆ, ಓಡ್ ಎಲ್ಲರೂ ಕಾಣ್ತಾರೆ. ವೆಂಕಟೇಶ ದರ್ಶನ ಆಗಲಿಲ್ಲ, ತಿರುಪತಿ ವೇಸ್ಟ್ ಹೋಗಿದ್ದೆಲ್ಲ ವೇಸ್ಟ್. ಅದು ಅಷ್ಟು ಚೆನ್ನಾಗಿ ಕಂಡ್ರೆ ಏನು ಉಪಯೋಗ? ಯಾರು ಕಾಣಬೇಡಕ್ಕೆ ಶ್ರೀವಾಸನ ದರ್ಶನ ಆಯ್ತು ಅಂದ್ರೆ ತಿರುಪತಿ ಆಗ್ತೇ 100% ಸಕ್ಸಸ್ಫುಲ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸಂಸಾರದಲ್ಲಿ ಬಂದಿರೋ ಜಾತಕ್ಕೆ ನಾವು ಅಸಾರೇ ಕಲು ಸಂಸಾರೇ ಸಾರಾತ್ ಸಾರ ತರೋ ಹರಿ. ಈ ಆಚಾರ ಹೇಳುತ್ತಾರೆ, ಫಲವಿದು ಬಾಳುವುದಕ್ಕೆ ಸಿರಿ ನಿರಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಅವತ್ತು ಜ್ಞಾನಿಗಳನ್ನು ಹೇಳ್ತಾರೆ, ಶ್ರೀಪಾದರಾಜರು ಹೇಳ್ತಾರೆ, ಸುಮ್ಮನೆ ವೈಷ್ಣವನೆಂಬಿರಿ, ನಾನು ವೈಷ್ಣವ ಅಂತ ಯಾಕೆ ಕರಿತೀರಿ? ಪರಬ್ರಹ್ಮ ಸುಜ್ಞಾನವನ್ನು ಅರಿಯದ ಮನುಜನ್ನ ಸುಮ್ಮನೆ ವೈಷ್ಣವನೆಂಬಿರಿ ಅಂತ ಹೇಳ್ತಾರೆ. ಎಂಥವರು ಶ್ರೀಪಾದರಾಜರು ಅಂತ ಹೇಳಿದರೆ, ನಿಕ್ಷೇಪ ಭಾಜನವಿವ ಮಧ್ವಮುನಿ ರಹಸ್ಯಸ್ಯ ಅಂತ ಕೊಂಡಾಡಿದ ವ್ಯಾಸರಾದರೂ ಹೇಳ್ತಾರೆ, ನಮ್ಮ ಗುರುಗಳು ಶ್ರೀಪಾದರಾಜರು ಅಂತೇಳಿ. ಅಂಥವ್ರು ಹೇಳ್ತಾರೆ, ನಾವು ದೇವರನ್ನು ಕಾಣಬೇಕು. ಆ ದೊಡ್ಡ ಗುರಿ ಅಂದ್ರೆ ಅದು. ಇವತ್ತು ಆ ಗುರಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ವಿಗ್ರಹ ಕಾಣೋದಕ್ಕೆ ಕುತೂಹಲ ಇಲ್ಲದ ನಾಸ್ತಿಕ ಅಂತ ಕರೀತಾರೆ. ವಿಗ್ರಹ ನೋಡಲಿಕ್ಕೆ ತಯಾರಿಲ್ಲ. ಇನ್ನು ದೇವರನ್ನು ಯಾರು ನೋಡೋದಿಲ್ಲ, ಅವರು ಜ್ಞಾನಿಗಳೇ ಅಲ್ಲ. ನಿಜವಾದ ಜ್ಞಾನಿಗಳ ಮೂಲಭೂತ ಲಕ್ಷಣ ಅಂದರೆ ದೇವರನ್ನು ಕಾಣೋದು. ಆ ದೇವರನ್ನು ಕಂಡಾಗ ಅದು ಭಗವದ್ಗೀತೆಯಲ್ಲಿ ಬರುತ್ತೆ, ತತ್ವಜ್ಞಾನಾರ್ಥ ದರ್ಶನಂ. 20 ಸಾಧಕರ ಲಕ್ಷಣಗಳಲ್ಲಿ ಒಂದು ದೊಡ್ಡ ಲಕ್ಷಣ, ಕೊನೆಯ ಲಕ್ಷಣ ತತ್ವಜ್ಞಾನಾರ್ಥ ದರ್ಶನಂ. ಆಚಾರ್ಯರು ಬರೀತಾರೆ, ಭಗವದ್ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರಾಧ್ಯಯನಂ ಅಂತ ಹೇಳಿದ್ದಾರೆ. ದೇವರು ಶಾಸ್ತ್ರ ಓದೋ ಜಾತಕ್ಕೆ ಪಂಡಿತನಾಗಲಿಕ್ಕಲ್ಲ, ದೇವರನ್ನು ಕಾಣಲಿಕ್ಕೋಸ್ಕರ ಅಂತ ಹೇಳಿದ್ದಾರೆ. ದೇವರನ್ನು ಕಾಣತಕ್ಕಂಥ ಅರ್ಹತೆ ನಾವು ಜೀವನ ಮುಖ್ಯ ಗುರಿ ಆಗಬೇಕು. ದೇವರನ್ನು ಕಾಣಬೇಕು ನಾವು. ದೇವರು ಇದ್ದಾನೆ ಅಂತ ಒಪ್ಪೋ ಜನಗಳೇ ಇಲ್ಲ ಅಂದರೆ ಕಾಣೋ ಪ್ರಶ್ನೆ ಏನು ಬರುತ್ತೆ ಅವರಿಗೆ? ಇದ್ದಾನೆ ಅಂತ ಉಪಸ್ಥಿತಿಯಲ್ಲಿ ಮನುಷ್ಯ ಇಲ್ಲ. ಇದೇ ಅಂತ ಒಪ್ಪೋ ಮೇಲೆ ತಾನು ಕಾಣೋ ಪ್ರಶ್ನೆ. ದೇವರನ್ನು ಕಂಡ್ರೆ ಏನಾಗುತ್ತೆ? ಧೃತರಾಷ್ಟ್ರ ಸಾಕ್ಷಿ. ಅವನಿಗೆ ಆನಂದದ ಸುರಿಮಳೆ ಆಗೋಯಿತು, ಆನಂದ ಒಟ್ಟಿದ್ದು ಪಟ್ಟಿದ್ದೇನೆ. ಕೃಷ್ಣಾಗೆ ಕೇಳಿದನು, ಧೃತರಾಷ್ಟ್ರ ನಿನಗೆ ಕಣ್ಣು ಕೊಟ್ಟಿದ್ದೇನೆ, ಈ ಕಣ್ಣು ಹೀಗೆ ಇರಲ್ಲ ಅಂತ ಕೇಳ್ತಾನೆ. ಇದು ಭಾರಿ ಹೀಗೆ ಬಿಡಿಸಿಬಿಡ್ಲಾ, ನಿನ್ನ ಇನ್ನೇ ಕಣ್ಣು ಬಂದ್ಬಿಡ್ಲಿ ನನಗೆ ಅಂತ ಹೇಳಿದ್ರೆ, ಏನೋ ಕೊಟ್ಟಿದ್ದೀರಾ ವಾಪಸ್ ಕೊಟ್ಟು ಹೋಗೋದು ಕೇಳೋದಿಲ್ಲ, ಇಲ್ಲ ಇಟ್ಬಿಡ್ತೇನೆ ನಿನಗೀಗ. ವಾಲಿ ಸಾಯ್ತಾ ಇದ್ದಾರೆ, ಇಷ್ಟಪಡ್ತೇ ಬರಿಸಿಬಿಡ್ತಾರೆ ಅಂತ ಹೇಳ್ತಾರೆ ರಾಮದೇವರು. ಇದು ವಂಚಸಿತ್ತಂ ಉಜ್ಜೀವಯಿಷ್ಯೆ, ಸಾಯ್ತಾರೆ ಬರಿಸಿಬಿಡ್ತೇನೆ ಅಂತ ಹೇಳ್ತಾನೆ. ಕುರುಡ ಕಣ್ಣು ಬಂದಿದೆ, ಕಣ್ಣು ಹೀಗೆ ಇರಲ್ಲ ನನಗೆ, ನೀನು ಕಣ್ಣು ಕೊಟ್ಟಿರಲಿಲ್ಲ ಅಂತ ಕೇಳಿದ ತಕ್ಷಣ ಧೃತರಾಷ್ಟ್ರ ಜೀವನದಲ್ಲಿ ಅತ್ಯುತ್ತಮವಾದ ಮಾತನ್ನಾಡ್ತಾನೆ. ಕೃಷ್ಣ, ನನ್ನ ಜೀವನದಲ್ಲಿ ಒಂದೇ ಒಂದನ್ನು ನೋಡಿದೆ ನಾನು, ನಿನ್ನನ್ನು ನೋಡಿದೆ. ಇವತ್ತು ಎಂದೂ ಕಣ್ಣು ಬಿಟ್ಟು ಯಾರನ್ನೂ ಕಂಡಿದ್ದಿಲ್ಲ, ನಿನ್ನ ನೋಡಿದೆ. ಏನನ್ನು ನೋಡಬೇಕೋ ಅದನ್ನು ನೋಡಿಬಿಟ್ಟೆ, ಇನ್ನೇನು ಇಲ್ಲ. ಏನನ್ನು ನೋಡಿದೆ ಅದನ್ನು ನೋಡಿಬಿಟ್ಟೆ. ಇನ್ನೇನು ನೋಡಿದ್ರೆ ಇಷ್ಟು ಒಳ್ಳೇದು ನೋಡೋಕೆ ಸಾಧ್ಯ ಚಾನ್ಸಸ್ ಇಲ್ಲ. ಈಗ ನಿನ್ನ ನೋಡಿದ ಕಣ್ಣಿನಿಂದ ಇನ್ನೇನು ನೋಡೋಕೆ ನಾನು ಇಷ್ಟಪಡೋದಿಲ್ಲ, ನನ್ನ ಮತ್ತೆ ಕುರುಡನ್ನು ಮಾಡಿಬಿಡು ಅಂತ ಹೇಳುತ್ತಾನೆ. ಏನು ಆಶ್ಚರ್ಯ! ಇವತ್ತರ ತಿರುಪತಿ ಹೋಗಿರ್ತಾರೆ, ಚಿಂತನೆ ಮಾಡಬೇಕು. ಇನ್ನ ಸಿನಿಮಾ ಸೇವರು ನೋಡಿದ್ದೇವೆ, ಇನ್ನ ಸಿನಿಮಾಗಿಂದ ನೋಡೋಕೆ ಹೋಗೋದಿಲ್ಲ ಆ ಥರ ಅನ್ಕೋಬೇಕು. ಸೀರೆ ಸಿನಿಮಾಕ್ಕೆ ಬಂದ್ಬಿಡ್ತಾನೆ ಮೊದಲು, ಅದಲ್ಲ ಈಗ ಥಿಯೇಟ್ರಿಗೆ ಹೋಗ್ಬಿಟ್ಟಿರ್ತಾನೆ. ಅಲ್ಲೇ ಪ್ರಸಾದ ತಗೊಂಡಿದ್ದೇನೆ, ಇನ್ನ ತಿನ್ನೋದು ಕುಡಿಯೋದು ಮಾಡಬಾರದು. ಯಾವುದೋ ಕಾರಣಕ್ಕೆ ಯಾರೋ ಕುಡಿತಿದ್ದ, ಇನ್ನೇ ನಾನು ಕುಡಿಯೋದಿಲ್ಲ, ತೀರ್ಥ ತಗೊಂಡಾಯ್ತು, ಇನ್ನ ಮೇಲೆ ಕಚಡ ಆಗಲ್ಲ ಅಂತ ಕಣ್ಣು ಯೋಚನೆ ಮಾಡಿಬಿಡಬೇಕು. ಆ ಧೃತರಾಷ್ಟ್ರನ ಜೀವನದ ಗುರಿ ಹೇಗಿತ್ತು? ಕಣ್ಣಾರೆ ಕಂಡದ್ದನ್ನ, ಕಾಣಬೇಕಾದ್ದನ್ನು ಕಂಡಾದ ಮೇಲೆ ಇನ್ನೇನು ಯೋಚನೆ ಇಲ್ಲ. ಇದು ನಿಜವಾದ ದೀಕ್ಷೆ. ಧೃತರಾಷ್ಟ್ರನ ಎಲ್ಲ ತಪ್ಪುಗಳು ಮುಚ್ಚತಕ್ಕಂಥ ಒಳ್ಳೆ ಮಾತಾಡಿ ಬಿಡ್ತಾನೆ. ಇದು ಒಂದು ಮಾತಿನಿಂದ ಧೃತರಾಷ್ಟ್ರ ಎಲ್ಲ ತಪ್ಪುಗಳನ್ನು ಮರೆಸಿ ಪಾಪ ಅನ್ನೋ ಅನುಕಂಪ ಗುರಿಯಾಗಿ ಬಿಡ್ತಾನೆ. ಪಾಪಿ ಆಗಲಿಲ್ಲ, ಪಾಪ ಅಂತ ಅನುಕಂಪ ಗುರಿಯಾಗ್ತಾನೆ. ಇಂಥ ಮಾತಾಡಲಿಕ್ಕೆ ಎಷ್ಟೇನಕ್ಕೆ ಸಾಧ್ಯ? ಇದು ನೋಡಬೇಕಾದ ನಿನ್ನನ್ನು ನೋಡಿದೆ, ಇನ್ನೇನು ನಿನ್ನಂಥ ವಸ್ತು ಇನ್ನೊಂದಿಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮ್ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋ ಅಷ್ಟಮಃ. ದೇವರಂಥ ವಸ್ತು ಎಲ್ಲಿದೆ? ಎವರೆಸ್ಟ್ ಹೋಗಿ ಬಂದಿರ್ತಾನೆ, ಮೌಂಟ್ ಎವರೆಸ್ಟ್ ಬದಲಿಗೆ ಹೋಗಿ ಬಂದಿರ್ತಾನೆ. ನಮ್ಮೂರು ಬಣ್ಣ ಬಟ್ಟೆ ಅದು ನೋಡಕ್ ಬರ್ತೀರಾ? ಅದನ್ನು ನಮಸ್ಕಾರ ಮಾಡಿ ಅದನ್ನು ನೋಡಿ ಬಂದಿರೋ ಆಗಿದೆಯಾ ಅಂತ ಕೇಳ್ತಾನೆ. ಅದು ನೋಡಿದ್ರೆ ಅದು ಆಗಿದೆಯಾ? ಅದು ಒಂದು ಇಲ್ಲ, ಅಪೂರ್ವದಷ್ಟೇ. ಅಲ್ಲಿವರೆಗೂ ಏನನ್ನು ನೋಡ್ತಿರೋ ಅದು ನೋಡಿದ ಮೇಲೆ ಎಲ್ಲ ಸಿಕ್ಕದೇನೆ. ಬದರಿ ವದರೇ ಕಿಂ ಕಿಂ ಅಫರೀ ಕುರುತೆ ರಸ ಅಮರಿ ಭ್ರಮರಿ ಪುಂಜ ಸುಮರಿ ಚಿಭಿರಂಚಿತ. ಅದೇ ಸ್ವಾಮಿ ಹೇಳ್ತಾರೆ, ಬದರಿ ಅಂದರೆ ಎಲ್ಲವನ್ನು ಕೆಳಗು ಮಾಡಿರ್ತಕ್ಕಂಥ ಕ್ಷೇತ್ರ, ಅತ್ಯುನ್ನತವಾದ ಕ್ಷೇತ್ರ. ನೇದೃಶಂ ಸ್ಥಳಮಲಂ ಶಮನಗ್ನಂ ಅಂತ ಕ್ಷೇತ್ರ ನೋಡಿದವನಿಗೆ ಉಳಿದ ಕ್ಷೇತ್ರಗಳು ಅದರ ಮುಂದೆ ಸಣ್ಣ ಕ್ಷೇತ್ರಗಳಾಗಿ ಕಾಣಿಸ್ತಾರೆ. ಇವತ್ತು ಸೂರ್ಯನ ನೋಡಿದವನಿಗೆ ಬೇರೆ ಬೆಳಕು ತೋರಿಸ್ತೀನಿ ಅಂತ ಕೇಳಿದರೆ ಸೂರ್ಯನ ಸ್ಥಿತಿಯಾ ಅಂತ ಕೇಳ್ತಾರಲ್ಲ. ಆ ಥರ ಇಷ್ಟ ನೋಡಿದ ಕಣ್ಣಿನಿಂದ ಇನ್ನೊಂದು ನೋಡೋಕ್ಕೆ ಇಷ್ಟಪಡೋದಿಲ್ಲ ನಾನು. ಎಷ್ಟು ಅದು ಅದ್ಭುತವಾದ ದೃಶ್ಯವನ್ನು ಕಂಡ. ಇವತ್ತು ಕೃಷ್ಣ ನಿನ್ನ ನೋಡಿದೆ ಕಣ್ಣು ಹೋಯ್ತು, ನಾನು ಕಳೆದು ಬಿಡು. ಆಮೇಲೆ ಏನು ಗೊತ್ತಾ, ಯಾವ ಇಷ್ಟು ದಿವಸ ಬರೀ ಬ್ಲ್ಯಾಂಕ್ ಕಾಣಿಸ್ತಿರ್ತೀನಿ, ಇನ್ನು ಯಾವ ನೀನೇ ಕಾಣಿಸ್ತಿರ್ತೀನಿ ನಮಗೆ ಅಂತ ಹೇಳುತ್ತೆ. ಯಾವಾಗಲೂ ಕಣ್ಣು ನೂರಾರು ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ, ಒಂದೇ ನೋಡಿದಾಗ ಸಿಂಪಲ್ ನೋಡು. ಯಾವಾಗ ನೀನು ಒಂದಕ್ಕೆ ಏನು ಯೋಚನೆ ಮಾಡೋಕ್ಕೆ ಕಾರಣವೇ ಇಲ್ಲ. ಎಂಥ ಭಾಗ್ಯಶಾಲಿ ನಾನು ಅಂತ ಹೇಳುತ್ತಾನೆ. ಆತನ ಧೃತರಾಷ್ಟ್ರ ಜೀವನ ಹೇಗಿದೆ ಅಂತ ಕೇಳಿದರೆ ಎಕ್ಸ್ಪೋಸ್ ಆಗಿದ್ದಾರೆ. ಪ್ಯೂರ್ ನೆಗೆಟಿವ್ ಇದ್ದಾಗಿತ್ತು ಪಾಪ, ಏನೇನು ಕಣ್ಣಿಗೆ ಕಂಡಿದ್ದಿಲ್ಲ. ಕೃಷ್ಣ ಕಂಡ ಫುಲ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಈಗ. ಮತ್ತೇನು ಯೋಚನೆ ಇಲ್ಲ. ಫಸ್ಟ್ ರೆಕಾರ್ಡ್ ಮಾಡಿ ಒಂದು ಇದರೊಳಗೆ ನೀಟಾಗಿ ಬರುತ್ತೆ. ರೆಕಾರ್ಡ್ ಮಾಡಿದ ಮೇಲೆ ಹತ್ತು ಪಟ್ಟು ಮಾಡಿ ಹತ್ತು ಇಪ್ಪತ್ತು ವಾಯ್ಸ್ ಕಳಿಸ್ತಾ ಇರ್ತಾರೆ. ಒಂದು ಯಾವ ಅರ್ಥನೇ ಆಗೋದಿಲ್ಲ, ಯಾಕೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದರೊಳಗೆ. ಅದಕ್ಕೆ ಸಾವಿರಾರು ಪದಾರ್ಥ ಕಂಡವನಿಗೆ ಒಂದು ಕಂಡಾಗ ಎಲ್ಲೋ ಮುಚ್ಚಿ ಹೋಗ್ಬಿಡುತ್ತೆ. ಎಲ್ಲೋ ಒಂದ್ಸರ್ತಿ ತಿರುಪತಿ ದಿವಸ ಸಿನಿಮಾ ನೆನಪಾಗೋದಿಲ್ಲ, ಸಿನಿಮಾ ನೆನಪಾಗುತ್ತೆ, ನೆನಪಾಗೋದೇ ಇಲ್ಲ. ಆದರೆ ಒಂದ್ಸರ್ತಿ ಕಂಡಿರ್ತಾನಲ್ಲ, ಅವನಿಗಾಗೋ ವಿಚಿತ್ರವಾದ ರೀತಿಯೇ ಇದೆ. ಫ್ರೆಶ್ ಆಗಿತ್ತು ಆತನ ಕಣ್ಣುಗಳೆಲ್ಲ, ಪೂರ್ತಿ ಕ್ಲೀನ್ ಆಗಿತ್ತು. ದೇವರ ಚಿತ್ರ ಸ್ಪಷ್ಟವಾಗಿ ಮೂಡಿತು. ತೆಗೆದುಬಿಟ್ಟು ಅದೊಂದೇ ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಎಷ್ಟು ಕ್ಲಿಯರ್ ಬರುತ್ತೆ. ಇದು ಯೋಚನೆ ಮಾಡು. ಪ್ರಿಂಟ್ ಮಾಡಿಸ್ಬೇಕಾದ್ರೆ ಪಿ ಎಸ್ ಪೇಟಲ್ಲಿ ಮಾಡಿಸೋದ್ದಾರೆ, ಡಿಪೆಟ್ ಮತ್ತೆ ಪ್ರಿಂಟ್ ಆದ್ರೆ ಅಳಿಸಿ ಮಾಡಿದ್ದಾರೆ. ಆಗಲೇ ಅದು ಆ ಕ್ಲಾರಿಟಿ ಬರೋದಿಲ್ಲ ಅದಕ್ಕಾಗಲೇ. ಎರಡು ಬಿಡುತ್ತೆ, ಹೋಗ್ಬಿಟ್ಟು ಏನೋ ಆಗಿಬಿಡುತ್ತೆ. ಫ್ರೆಶ್ ಆಗಿ ಬಂದರೆ ಹಾಗೋ ಆ ಥರ. ಧೃತರಾಷ್ಟ್ರರ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಹಿರಿಮೆಯನ್ನು ಕಂಡ, ಕೃತಕೃತ್ಯನಾದ, ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಂಡ. ಆ ಕಾಲಕ್ಕೆ ಅಂದ್ಕೊಂಡ ಆತ ನನ್ನ ಮಕ್ಕಳ ಮುಖ ನೋಡಬೇಕಲ್ಲ ಅಂತ ಅನಿಸ್ಲಿಲ್ಲ. ಭಾರಿ ಪುಣ್ಯವಂತ ದುರ್ಯೋಧನಾದಿಗಳನ್ನು ನೋಡಿ ಅವತ್ತು ನೋಡಕ್ಕೆ ಇಷ್ಟಪಡಲಿಲ್ಲ ಆತ. ಬಹಳ ಆಶ್ಚರ್ಯ. ಆ ಲೆವೆಲ್ ಹೋಗಿದ್ದ. ತುಂಬ ಶ್ರೇಷ್ಠವಾದಂಥ ದೇವರ ಧ್ಯಾನದ ಫಲ. ಭಗವಂತರ ದರ್ಶನ ಮಾಡ್ತಕ್ಕಂಥ ಅಪರೋಕ್ಷ ಜ್ಞಾನಿಗೆ ಪಕ್ಕದಲ್ಲಿ ಏನಿದ್ರು ಕಣ್ಣಿಗೆ ಕಾಣದೇ ಇಲ್ಲವಂತೆ, ತಲ್ಲೀನಾಗಿ ಬಿಡ್ತಾನೆ. ಶ್ರುತಿ ವಿಪ್ರತಿ ತನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೋ ಅಚಲಾ ಬುದ್ಧಿ ತದಾ ಯೋಗ ಮವಾಪ್ಸಿ. ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ, ತನ್ಮಯನಾಗಿ ಭಗವದ್ಭಕ್ತೆಯನ್ನು ದೇವರನ್ನು ಕಾಣ್ತಾ ಇರ್ತಾನೆ. ಅವನಿಗೆ ಭಕ್ತದಲ್ಲಿ ನಗಾರಿ ಬಾರಿಸಿದ್ರೆ ಏನು ಎಚ್ಚರಾಗೋದಿಲ್ಲ. ಶೃಂಗಿ ಸಿನೇಕರ ಕಥೆ ಕೇಳಿದ್ದಾವಲ್ಲ, ಕೊಲ್ಲಲ್ಲಿ ಸತ್ತಾಗೋದು ಕಣ್ಣು ತೆಗಿಲೇ ಇಲ್ಲ, ಎಚ್ಚರನೇ ಇಲ್ಲ. ಇದು ಜ್ಞಾನಿಗಳ ಲಕ್ಷಣ. ಧೃತರಾಷ್ಟ್ರನಿಗಾದ ಅನುಭವ ಚಿಂತ್ಯವಾಗಿತ್ತು. ಅದಕ್ಕೆ ದುಷ್ಪಾದರಾಜ ಹೇಳಿದ್ರೆ, ಕಂಗಳಿಜ್ಜಾತಕೋ ಕಾವೇರಿ ರಂಗನ ನೋಡದ. ಕಣ್ಣುಗಳಿವೇ, ದೇವ್ರು ನೋಡಲಿಲ್ಲ, ತಗೊಂಡೇನು ಮಾಡಬೇಕು? ದೇವ್ರು ನೋಡಿದ್ದಾನೆ ಅಂತ ಕಣ್ಣಿನ ಮುಂದೆ ಇನ್ನೇನು ಕಣ್ಣು ತಗೊಂಡೇನು ಮಾಡಬೇಕು ಅಂತ ಆಚಾರ ಹೇಳ್ತಾರೆ. ಮುಂದೆ ಇನ್ನೂ ಶಾಸ್ತ್ರಗಳತ್ತೆ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ಪುರಂದರದಾಸರ ಮಾತಾಡುವಂತ ದೇವರನ್ನು ನೋಡ್ತಾನೆ ಅದೇ ಕಣ್ಣು, ದೇವರು ಸ್ತೋತ್ರ ಮಾಡಿದ ಅದೇ ನಾಲಿಗೆ. ಇಲ್ಲಿ ಹೋಗೋದು ಕಣ್ಣು ಕಣ್ಣಲ್ಲ, ಅದು ನವಿಲನ ಕಣ್ಣು ಅಂತ ಹೇಳಿದ್ರು. ನವಿಲನ ಕಣ್ಣು ಇರುತ್ತಲ್ಲ, ಹುಚ್ಚ ಒಂದು ಕಾಣದೇ ಇಲ್ಲ. ನೋಡೋದು ಕಣ್ಣು ಕಂಡ ಕಾಣುತ್ತೆ ಅಷ್ಟೇ, ಸಾವಿರ ಕಂಡ ಕಾಣುತ್ತೆ, ಒಂದು ಫಂಕ್ಷನ್ ಮಾಡೋದಿಲ್ಲ. ನವಿಲುಗರಿಲ್ಲಿರೋ ಕಣ್ಣುಗಳು ಕಣ್ಣುಗಳಲ್ಲ, ಕಣ್ಣಿನ ಆಕಾರ ಮಾತ್ರ. ಆ ದೃಷ್ಟಿಯಿಂದ ಧೃತರಾಷ್ಟ್ರನ ಜೀವನ ಪರಮ ಸಾರ್ಥಕವಾದ ಜೀವನ. ಮತ್ತೆ ನನಗೆ ಕಣ್ಣು ತೆಗೆದುಬಿಡು ಅಂತ ಹೇಳಿದ ತಕ್ಷಣ ಕೃಷ್ಣ ಕಣ್ಣು ತೆಗೆದನಂತೆ. ಕಣ್ಣು ಕೊಡ್ಲಿಕ್ಕೆ ಬಂತು, ಕಣ್ಣು ತೆಗಿಲಿಕ್ಕೂ ಬಂತು. ಇದಕ್ಕೆ ಆಲ್ ಓವರ್ ಕಂಟ್ರೋಲ್ ಅಂತ ಕರೀತಾರೆ. ಕೊಡ್ಲಿಕ್ಕೂ ಬರಬೇಕು, ತೆಗಿಲಿಕ್ಕೂ ಬರಬೇಕು. ರಾಯರ ಬಗ್ಗೆ ಶಾಪ ಅನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನ ವಿದ್ಯತೆ. ಶಾಪ ಕೊಡ್ಲಿಕ್ಕೂ ಬರುತ್ತೆ, ಅನುಗ್ರಹ ಮಾಡಲಿಕ್ಕೂ ಬರುತ್ತೆ. ತುಂಬ ಜನ ಗೊತ್ತಿಲ್ಲ, ರಾಯರು ಶಾಪನೂ ಕೊಡ್ತಾರೆ ಅನ್ನೋರು ಗೊತ್ತಿಲ್ಲ ಅನೇಕ ಜನಗಳಿಗೆ. ರಾಘವ್ ನಿಂತ್ಕೊಂಡ್ಬಿಟ್ಟು ಬರ ಕೊಟ್ಬಿಡ್ತಾರೆ. ಪಾಪ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಬಾ ನಾ ರಾಯ ಬಂದುಬಿಟ್ಟಿದ್ದೀನೋ, ನಾ ಕಾದ್ಕೊಂಡು ಕೂತಿದ್ದೆ, ಹಾಕಿದ ಹತ್ತು ಪೈಸಾನ ಅಂತ ಕೇಳ್ತಾರ. ಎಂಥ ಐಶ್ವರ್ಯ ಅವ್ರಿಗೆ ಇರತಕ್ಕಂಥದ್ದು. ಪರಿಬಳಾದ ಗ್ರಂಥ ಬರೆದವರವರು. ನಮ್ಮ ಮುಖ ನೋಡ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕೋ ಪಾಪ ಅವರು. ನಿರ್ವಾಯಿಂದ ನೋಡಬೇಕಷ್ಟೇನೆ. ನಾವು ಬಿಚ್ಚುಕರು ಬಂದ್ರೆ ಹೇಗೆ ಓಡಿಸ್ತೇವೆ ನೋಡಿ ಆ ಥರ. ನಾವು ಹೋಗ್ಬಿಟ್ಟು ಯಾರು ಮುಖ ನೋಡಿಸ್ತೇವೆ, ಯಾರು ಹಾಕಿ ಯಾರೋ ಯಾರು ಹಾಕಿ ಕಳಿಸ್ಬಿಡು ಅಂತ ಹೇಳ್ತಾರೆ. ನೋಡಿ ನೋಡಿ ಬಿಟ್ಟು ಬಂದು ಯಾಕೆ ನೋಡ್ಬೇಕಂತ ಅವನು ಅನ್ನ ಯಾಕೆ ನೋಡಬೇಕು ಬಂದು ಕಳಿಸಿಬಿಡ್ತಾರೆ. ಇವತ್ತು ಅವ್ರು ಬಂದು ಭಿಕ್ಷಕ್ಕೆ ಕಳಿಸ್ತಾರೆ, ಕೇಳೋಕ್ಕೂ ಅದೇ ಥರ ಮಾಡ್ತಾರೆ ನಾವೀಗ. ಅನ್ನ ಯಾಕೆ ನೋಡೋಕೆ ಇಷ್ಟಪಡ್ತಾರೆ ಅವರು, ಮತ್ತೆ ಏನು ಬೇಕು ಅವರಿಗೆ? ನಿಜವಾಗಲೂ ಕೂಡ ದೇವರ ಅನುಗ್ರಹಕ್ಕೋಸ್ಕರ ಕಾಯ್ತಾರೆ, ದೇವರ ಅನುಗ್ರಹ ಬೇಡ ಹೋಗಿರ್ತಾರೆ, ಅವರ ಕಂಡ್ರೆ ಭಾರಿ ಸಂತೋಷ ಪಡುತ್ತಾರೆ. ಉಳಿದವರು ಕಂಡ್ರೆ ನಿಗ್ರಹ ಮಾಡ್ತಾರೆ, ಅನುಗ್ರಹ ಮಾಡೋದಿಲ್ಲ. ಇವತ್ತು ಡ್ರೈವರ್ ಅಂದ್ರೆ ಹಾಗೇನೆ, ಬರೀ ಸ್ಟಾಕ್ ಮಾಡಕ್ಕೆ ಬಂದುಬಿಟ್ರೆ ಖುಷಿಯಾಗಿ ಅಲ್ಲ ಕೂಡ ಗುಡ್ ಗುಡ್ ಹೋದ್ರು ಸ್ಟಾರ್ ಇಷ್ಟೇ ಹಣ ಬಾಳ ಸ್ಟಾಪ್ ಮಾಡಕ್ಕೆ ಬರೋದಿಲ್ಲ ಅಂದ್ಬಿಟ್ರೆ ಎಲ್ಲ ಹಾರೋಗ್ಬಿಡ್ತಾರೆ, ಸಾಪ ಹಾಕಿಬಿಟ್ಟು ಕೈಕಾಲು ಬಿಡೋ ಪರವಾಗಿಲ್ಲ, ಪ್ರಾಣಾರೋಗ್ಯ ಬಂದು ಕಳೆ ಹರಡ್ತಾರೆ. ಅವನಿಗೆ ಸ್ಟಾರ್ಟ್ ಮಾಡಕ್ಕೆ ಬಂದರೆ ಸಾಲದು, ಸ್ಟಾಪ್ ಮಾಡಲಿಕ್ಕೂ ಬರಬೇಕು. ಅವನ ಡ್ರೈವರ್ ಅಂತ ಕರೀತಾರೋ. ಕೃಷ್ಣ ಕಣ್ಣು ಕೊಡಬಲ್ಲ, ಕಣ್ಣು ತೆಗೆಯಲೂ ಬಲ್ಲ. ಅಷ್ಟೇ ಅಲ್ಲ, ಇರೋರ ಕಣ್ಣು ಮುಚ್ಚಬಲ್ಲ. ದುರ್ಯೋಧನಾದಿಗಳ ಕಣ್ಣಿಗೆ ಕಾಣದಂತೆ ಮಾಡಿದ, ಈ ಕಣ್ಣಲ್ಲಿ ಇಲ್ಲದವನು ಕಾಣದಂತೆ ಮಾಡಿದ. ಅದಕ್ಕೆ ಏನನ್ನೂ ಮಾಡತಕ್ಕಂಥ ಸಾಮರ್ಥ್ಯ. ಆ ದೃಷ್ಟಿಯಲ್ಲಿ ಇದು ಬಹಳ ಅದ್ಭುತವಾದಂಥ ದೃಶ್ಯ. ಅದು ದೊಡ್ಡ ಕಾವ್ಯ ಶಾಸ್ತ್ರ. ಧೃತರಾಷ್ಟ್ರ ಇನ್ನೂ ಹುಟ್ಟಿಲ್ಲ, ಗರ್ಭದಲ್ಲಿ ಹುಟ್ಟಬೇಕಾಗಿದೆ. ಅಂಬಿಕಾ ಅಂತಕ್ಕಂಥ ವಿಚಿತ್ರವೀರನ ಹೆಂಡತಿ ಸತ್ಯವತಿಯ ಮಾತಿನಂತೆ ವೇದವ್ಯಾಸರ ಹತ್ರ ಹೋದ್ಲು. ಅವರು ಮೊದಲೇ ಹೇಳಿದ್ರು, ಅಮ್ಮ ಹಿಂದೆ ಕತೆ ಕೇಳಿದ್ದೇವೆ, ಒಂದು ವರ್ಷ ವ್ರತ ಮಾಡಲಿ, ನಾನು ಒಳ್ಳೆ ಸಂತತಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು. ಅವಳು ಕೇಳಿರಲಿಲ್ಲ. ಹಾಗಿದ್ರೆ ನಾನು ಸೌಮ್ಯ ಸ್ವರೂಪೋಪಿ ಅತಿ ಭೀಷಣಾಕೃತಿ ಮೃಷಾ ಪ್ರವರ್ಶಯಿ, ಸೌಮ್ಯ ಸ್ವರೂಪಿ ಆದರೆ ಭೀಷಣವಾದ ಆಕೃತಿಯನ್ನು ತೋರಿಸ್ತೇನೆ, ಅವಳು ಸಹಿಸಿಕೊಂಡ್ರೆ ಒಳ್ಳೆ ಮಗ ಹುಡ್ತಾನೆ, ಇಲ್ಲದೆ ಹೋದರೆ ಆ ದೋಷ ಬರುತ್ತೆ ಅಂತ ಹೇಳಿರ್ತಾರೆ. ಇವಳು ಹೋಗ್ತಾಳೆ, ನೋಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಲಂತೆ. ಆಗ ಹುಟ್ಟಿದ್ದ ಕುರುಡು ಮಗ, ಧೃತರಾಷ್ಟ್ರ ಹುಟ್ಟಿದ್ದ. ಅವನು ಕಣ್ಣು ಮುಚ್ಚಿಕೊಂಡ, ಅವನ ಮಕ್ಕಳಲ್ಲ ಎಲ್ಲ ಕಣ್ಣು ಮುಚ್ಚಿಕೊಂಡು, ಕೃಷ್ಣ ಬಂದರೂ ಕಣ್ಣು ತೆಗಿಲಿಲ್ಲ ಅಂದಮೇಲೆ ಯಾವತ್ತು ಕಣ್ಣು ಮುಚ್ಚಿಕೊಂಡಿರ್ಬೇಕು ಲೆಕ್ಕ ಹಾಕಿ. ಕೃಷ್ಣ ಬಂದರೂ ಕಣ್ಣು ಮುಚ್ಚಿಗೇ ಇಲ್ಲ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಹೇಳಿದ್ದಾರೆ. ಸಾವಿರ ಕಂಡು ಇವತ್ತೆಲ್ಲ ಓದಿದ್ದಾರೆ, ಟೆಕ್ಸ್ಟ್ ಬುಕ್ ಒಂದು ಓದಿಲ್ಲ. ಫೋನ್ ಅವನು ಏನು ಉಪಯೋಗಿಸ್ತಾರೆ? ಅವರು ಎಷ್ಟು ಓದಿದ್ರು, ಎಲ್ಲ ಜನರಲ್ ಆಗಿ ಕಂಪ್ಯೂಟರ್ ತಲೆಯಲ್ಲಿದೆ, ಏನು ಉಪಯೋಗ? ಟೆಕ್ಸ್ಟ್ ಬುಕ್ ಒಂದು ಓದಿದ್ರೆ ಪಾಸ್ ಆಗಿಬಿಡ್ತಾರೆ. ಇವತ್ತು ಎಲ್ಲ ಏನನ್ನು ನೋಡಿ ಏನು ಪ್ರಯೋಜನ? ಕೃಷ್ಣ ನೋಡಲಿಲ್ಲ ಅಂದಮೇಲೆ ಹುಟ್ಟು ಕುರುಡ ಅಂತ ಕರೆದಿರ್ತಾರೆ. ಧೃತರಾಷ್ಟ್ರದ ಕುರುಡು ಬಾಹ್ಯ ಕುರುಡಾಗಿತ್ತು, ದೇವರೊಳಗೆ ಕಂಡುಬಿಟ್ಟ. ಇವರ ಕಣ್ಣು ಹೊರಗಿನ ಕಣ್ಣಾಗಿತ್ತು, ಒಳಗಿನ ಕಣ್ಣು ಇರಲೇ ಇಲ್ಲ. ಆದ್ದರಿಂದ ದುರ್ಯೋಧನಾದಿಗಳು ಶುದ್ಧ ಕುರುಡರು ಅಂತ ಮತ್ತೊಮ್ಮೆ ಪ್ರೂವ್ ಆಯ್ತದ. ನೋಡೋ ಯೋಗ್ಯತೆ ಅವರಿಗಿರಲಿಲ್ಲ. ಇಂಥ ಕೆಟ್ಟ ಮಕ್ಕಳು ಹುಟ್ಟ ಯೋಗ ಇದೆ ಅಂತಾನೆ ಕಣ್ಣು ಮುಚ್ಚ ಯೋಗ ಬಂದಿತ್ತು ಪಾಪ ಅವನಿಗೆ. ಕೆಟ್ಟ ದಿನ ಕಣ್ಣು ಮುಚ್ಚಿದ ವಾಸಿ ಅಂತಾರಲ್ಲ ಮಕ್ಕಳು, ಮಾಡಬಾರದು ಮಾಡಿದಾಗ ದೇವರು ಇದಕ್ಕೆ ಆದಷ್ಟು ಬೇಗ ಕಣ್ಣು ಮುಚ್ಚಿಬಿಟ್ರೆ ವಾಸಿ ಅಂತ ಹೇಳ್ತಾರೆ. ಆ ಕಣ್ಣು ಕಾಣದಂತಾಗಿದ್ದಕ್ಕಿಂತ ಕೆಟ್ಟ ಮಕ್ಕಳಿದ್ದ ಕಾರಣವಾಗಿತ್ತು. ಅಲ್ಲಿಂದ ಕೃಷ್ಣ ಹೊಡುತ್ತಾ ಇದ್ದಾನೆ, ಕೃಷ್ಣ ವಿಶ್ವರೂಪವನ್ನು ಮರೆ ಮಾಡಿದ ಅವತ್ತಾಪ ಕಾಣಿಸಿ ಶುರುವಾಯಿತು ಆ ಪ್ರಕಾರ. ಆಗ ಏನು ಪ್ರಯೋಜನ? ಆ ಕ್ಷಣಕ್ಕೆ ನೋಡ್ತಾರೆ ತಾವೇ ಬಂಧನದಲ್ಲಿದ್ದಾರೆ ಎಲ್ಲರೂ ಕೂಡ, ಕೃಷ್ಣ ಬಂಧನದಲ್ಲಿಲ್ಲ, ಅವರೆಲ್ಲ ಬಂಧನದಲ್ಲಿದ್ದಾರೆ. ಬಹಳ ಸ್ವಾರಸ್ಯವಾದ ಭಾಗ ಇದು. ಒಂದು ಕೃಷ್ಣನ ಕಟ್ಟಲಕ್ಕೆ ಹೋದವರು ಇಬ್ಬರ ದೊಡ್ಡ ದಾಖಲೆ, ಒಬ್ಬ ಯಶೋಧೆ ಒಬ್ಬ ದುರ್ಯೋಧನ, ಇಬ್ಬರು ಕೃಷ್ಣನ ಕಟ್ಟಲಕ್ಕೆ ಹೋದವರೇನೆ. ಹಾಗೆ ಹಗ್ಗ ತಗೊಂಡು ಕಟ್ಟಿಬಿಡ್ತಾಳೆ, ಕಡಿಮೆ ಸಕ್ಸಸ್ಫುಲ್ ಆಗ್ತಾಳೆ. ಯಶೋಧೆ ಕಟ್ಟಿಬಿಡ್ತಾಳೆ, ದುರ್ಯೋಧನ ಕಟ್ಟಲಕ್ಕೆ ಆಗೋದಿಲ್ಲ. ಹೆಂಗಸರು ಬಹಳ ಸಂತೋಷ ಪಡಬಹುದು, ಕೃಷ್ಣನ್ ನಾವು ಕಟ್ಟಿದವರೆಗೆ ಗಂಡಸರುಗಳು ಕಟ್ಟಲೇಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡ್ಬಿಡ್ಬಹುದು. ಯಶೋಧೆ ಒಂಟಿ ಹೆಂಗಸ ಕಟ್ತಾಳೆ, ದುರ್ಯೋಧನ ಪರಿವಾರ ಕಟ್ಟಲಿಕ್ಕಾಗಲಿಲ್ಲ. ಬಹಳ ಆಶ್ಚರ್ಯ, ಪರಿವಾರ ಸಮೇತ ಹೋದ್ರೂ ಕಟ್ಟಲಿಕ್ಕಾಗಲಿಲ್ಲ, ಒಂಟಿಯಾದ ಯಶೋಧೆ ಕಟ್ಟಿದ್ದಾಳೆ ಅಂತ ಅರ್ಥ ಮಾಡಿಕೊಂಡ್ರೆ ಕೆಲವು ಹೇಳ್ತಾರೆ ಹೆಂಗಸರಿ ದೇವರು ಒಲಿಯೋದಿಲ್ಲ ಅಂತ ಹೇಳೋರಿಗೆ ಉತ್ತರ ಅದು. ಯಶೋಧೆ ಒಲಿದಾಗ ಯಾರು ಒಲ್ದಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಭಕ್ತಿಗೆ ದೇವರು ಒಲಿತಾನೆ ಹೊರತು ಬೇರೆಯೋದಕ್ಕೆ ಒಲಿಯೋದಿಲ್ಲ. ಹೆಣ್ಣು ಗಂಡು ಅವೆಲ್ಲ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟಿಗೆ ಹೆಣ್ಣು ಗಂಡು ನೋಡೋದಿಲ್ಲ. ಇದು ಭಗವಂತಗೋಸ್ಕರ ನೋಡ್ತಾರೆ ಏನಂತೆ, ದೇವರು ಅವನ್ನೆಲ್ಲ ಭಕ್ತಿ ಮಾತ್ರ ನೋಡ್ತಾನೆ. ಇಲ್ಲಿ ಮರಿಟ್ಟು ವಾಲಿಬಗೋಸ್ಕರ ನೋಡಿ ಸೀಟ್ ಹಾಕಿಕೊಡ್ತಾರೋ, ದೇವರು ಹಾಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ದೊಡ್ಡ ದೃಷ್ಟಾಂತ ಆ ಭಾಗ. ಯಶೋಧೆ ಕಟ್ಟಿದ್ರೆ ಕೃಷ್ಣ ಸಿಕ್ಕ, ಇವನು ಕಟ್ಟಿದ್ರೆ ಸಿಗಲಿಲ್ಲ. ಯಾತಕ್ಕೆ ಅಂದರೆ ಜಗನ್ನಾಥದಾಸ್ ಹೇಳ್ತಾರೆ, ಆ ಉಪಯೋಗಿಸಿದ ಹಗ್ಗನೇ ಬೇರೆಯಾಗಿತ್ತು ಅಂತ ಹೇಳ್ತಾರೆ. ಹಗ್ಗದ ಕ್ವಾಲಿಟಿನೇ ಬೇರೆಯಾಗಿತ್ತು. ಇವರು ಉಪಯೋಗಿಸಿದ ಹಗ್ಗ ಬರೀ ಈ ಹಗ್ಗ ಉಪಯೋಗಿಸಿದ್ರೆ ಅಷ್ಟೇ, ಅವ್ರು ಹಾಗೆ ಉಪಯೋಗಿಸಲಿಲ್ಲ. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು, ಬಹು ಕಠಿಣ ನೀವ ಶಿಷ್ಟೇಷ್ಟನೆಂದರಿ ಧನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಸಿಟ್ಟಿನವ ನೀವನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ತರಂಗಳಲ್ಲಿ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಭಕ್ತಿ ಪಾಶಕ್ಕೆ ಕೃಷ್ಣ ಸಿಕ್ಕಲೇ ಹೊರತು ಇದಕ್ಕೆ ಸಿಗಲಿಲ್ಲ. ಇವರಲ್ಲಿ ಪಾಶಗಳಿದ್ದವು ಭಕ್ತಿ ಇರಲಿಲ್ಲ, ಅವಳಲ್ಲಿ ಭಕ್ತಿ ಇತ್ತಲ್ಲ ಕೃಷ್ಣ ಸಿಕ್ಕಿಬಿಡ್ತಾರೆ. ಆದ್ದರಿಂದ ದೇವರನ್ನು ನಾವು ಭಕ್ತಿಯಿಂದ ಕಟ್ಟಬೇಕೇ ಹೊರತು ಇದರಿಂದ ಅಲ್ಲ. ಯಶೋಧೆಯ ಕಥೆ ಮಹಾಭಾರತದ್ದು, ಭಾಗವತದ್ದೇನೆ ಇದು, ಮಹಾಭಾರತ ಭಾಗವತದ್ದೇನೆ. ಅದು ಯಶಸ್ವಿಯಾದವಳ ಕಥೆ ಇದು, ಸೋಲು ಕಂಡವನ ಕಥೆ ಇದು. ಕೃಷ್ಣನ ಅನುಗ್ರಹ ಪರಮಾವನುಗ್ರಹಕ್ಕೆ ಪಾತ್ರರಾದ ಯಶೋಧೆ ವಿಶ್ವಖ್ಯಾತಿಯ ಮಹಾಮಹಿಳೆಯರ ಸಾಲಿಗೆ ಸೇರ್ತಾ ಇದ್ದಾಳೆ. ಇಷ್ಟು ಮಾಡಿದ ಕೃಷ್ಣ ಅಲ್ಲಿಂದ ಹೊರ ಹೊರಟನಂತೆ, ಸಭೆಯಿಂದ ಹೊರ ಹೊರಡುತ್ತಾನೆ. ಮತ್ತೆ ಸಭೆ ಕಾಲಿಡೋದಿಲ್ಲ, ಮತ್ತೆ ಸಭೆಗೆ ಕಾಲಿಡೋದಿಲ್ಲ. ಆ ಸಭೆಯಲ್ಲಿದ್ದ ಯಾರೂ ಉಳಿಯೋದಿಲ್ಲ, ಕೃಷ್ಣ ಹೊರಟು ಮೇಲೆ ಯಾರೂ ಉಳಿಯೋದಿಲ್ಲ. ಬ್ರಹ್ಮಣ ತತ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ. ದೇವರು ದೇಹ ಬಿಟ್ಟ ಮೇಲೆ ದೇಹನ ಸತ್ತ ದೇಹ ಅಂತ ಕರೀತಾರೋ ಹೆಣ ಅಂತ ಕರೀತಾರೋ ಹಾಗಾಯ್ತು. ಭೀಮಸೇನ ಸಭೆಯಿಂದ ಹೊರಟ, ಪ್ರಾಣದೇವ ಹೊರಟಾಗಿತ್ತಾಗಲೇನೆ, ಈಗ ಕೃಷ್ಣನೇ ಹೊರಟ. ಅದಕ್ಕೆ ಹೇಳ್ತಾನೆ, ಎಂದು ನಾನು ಸಭೆಯಿಂದ ಹೊರಗೆ ಬಂದಲ್ಲ ಅರ್ಜುನ, ಮಯಾ ಹತಾಂತಂ ಜಹಿ ಪೂರ್ವಮೇವ. ನಾನು ಅವತ್ತೇ ಕೊಂದಿದ್ದೇನೆ, ಇನ್ನು ಕೊಲ್ಲಬೇಕಂತ ಯಾಕೆ ಯೋಚನೆ ಮಾಡ್ತೀಯ? ಬರೀ ಪೇಪರ್ ಕೊಟ್ಟು ಎಂದು ಹೊರಗೋಗನು ಅವತ್ತೇ ಫೇಲ್ ಅವನು. ರಿಸಲ್ಟ್ ಬಂದಮೇಲೆ ಅನೌನ್ಸ್ ಆಗ್ತದೆ ಅಷ್ಟೇ ಹೊರತು ಫೇಲ್ ಅವತ್ತು ಫೇಲ್ ಆಗಿದೆ, ಅವತ್ತೇ ಫೇಲ್ ಆಗಿರ್ತಾನೆ. ಆಗಲಿ ಕೃಷ್ಣನನ್ನು ಯಾವಾಗಲೂ ನನಗೆ ಅರ್ಥ ಮಾಡಿಕೊಳ್ಳಿಲ್ಲ, ಅವತ್ತೇ ಅವ್ರ ಗೊತ್ತು ಮುಗಿದೋಯ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಸಾವು ಅವನು ತಪ್ಪು ಮಾಡಿದ ಬಂದಾಗಿರುತ್ತೆ, ಉಳಿದೆಲ್ಲ ಫಾರ್ಮ್ಯಾಲಿಟಿ ಅಷ್ಟೇ. ಇದಿಷ್ಟು ಕೊಲೆಗೆ ಮಾಡಿದ ತಕ್ಷಣ ಗಲ್ಲಿನ ಶಿಕ್ಷೆ ಗ್ಯಾರಂಟಿ, ಉಳಿದ ವಿಚಾರಣೆ ಇದ್ದಾಗ ತಲೆ ಮುಡಿಯುತ್ತೆ ಹೊರತು ಆ ಶಿಕ್ಷೆ ಶಿಕ್ಷೆನೆ. ಪಾಪ ಅವತ್ತೇ ಶಿಕ್ಷೆ ತಂದುಕೊಟ್ಟು ಬಿಡುತ್ತೆ. ಅಪೂರ್ವವಾದಂಥ ಸಿದ್ಧಿಯನ್ನ ಕೃಷ್ಣ ಜಗತ್ತಿಗೆ ತಾನು ತೋರಿಸಿಕೊಟ್ಟ. ಆತಂತೂ ಸದಾ ಸಿದ್ಧಿ ಸಾಧನ, ವಿಷ್ಣು ಶಾಸ್ತ್ರ ಹೇಳ್ತಾ ಇದೆ, ಸಿದ್ಧಿದಹ ಸಿದ್ಧಿ ಸಾಧನ ಎರಡು ಹೆಸರುಗಳು. ಸಿದ್ಧಿ ಕೊಡೋದು ಅವನೇ, ಸಿದ್ಧಿಯ ಸಾಧನನೂ ಅವನೇ. ಅವನ ಸಿದ್ಧಿ ಆಗಿರಬಹುದು ಕೃಷ್ಣನ ಸಿದ್ಧಿ. ಅಷ್ಟು ಮಾಡಿಕೊಂಡ ಕೃಷ್ಣ ಸೀದ ಹೊರಟೆ ಡೆಲ್ಲಿಗೆ ಗೊತ್ತೇನು, ಕುಂತಿಯ ಮನೆ ಹೊರಟನಂತೆ. ದುರ್ಯೋಧನಾದಿಗಳನ್ನು ನೋಡಿ ಹೃತ್ಯ ಹೇಳ್ತಾನೆ ಕೃಷ್ಣ ಭೀಷ್ಮಾದಿಗಳಿಗೆ, ಧೃತರಾಷ್ಟ್ರ ಒಪ್ಕೊಂಡಿದ್ದಾನೆ, ನನ್ನ ಕೈಲಿ ಆಗೋದಿಲ್ಲ ಅಂತ ಒಪ್ಕೊಂಡಿದ್ದಾನೆ. ತನ್ನ ಮಕ್ಕಳು ಹೇಳೋ ಶಕ್ತಿ ಇಲ್ಲ ಅಂತ ಹೇಳಿದ್ದಾನೆ, ತನ್ನ ಮಕ್ಕಳು ಹೇಳೋ ಶಕ್ತಿ ಇಲ್ಲ, ಮುಂದೆ ಮಕ್ಕಳು ನೋಡೋ ಯೋಗನೂ ಅವನಿಗಿಲ್ಲ ಅಂತ ಹೇಳಿಬಿಡ್ತ. ಆ ಮಕ್ಕಳು ಯಾರು ಬದುಕದೇ ಇಲ್ಲ. ಈ ಹತ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋದು ಯಶಸ್ಸಲ್ಲ, ನಮಗೆ ಸಂಧಾನ ಮಾಡಕ್ಕೆ ಬರೋದಿಲ್ಲ, ಅವ್ರು ಪರವಾಗಿಲ್ಲ ಓಕೆ ಅಂತ ಬಿಡ್ತಾರ, ಶಿಕ್ಷೆ ಅನುಭವಿಸು ಅಂತ ಹೇಳ್ತಾರೆ ಅಷ್ಟೇ. ಇವತ್ತು ಮಾಡಕ್ಕೆ ಬರಲಿಲ್ಲ ಅಂಬೋದು ಪರಿಷದಲ್ಲಿ ಅಸಹಿಸಬಹುದು. ಧೃತರಾಷ್ಟ್ರದ ಜೀವನದಲ್ಲಿ ಮಕ್ಕಳ ನಿಯಂತ್ರಣ ಮಾಡಲಿಲ್ಲ, ಅದು ಬದುಕಿದ್ರು ನೋಡೋ ಯೋಗ ಬರಲಿಲ್ಲ ಮತ್ತೆ ಅವನಿಗೆ. ಇವತ್ತು ನಮ್ಮ ಕೈಯಲ್ಲಿ ಐಕಾಸ ಉಪವಾಸ ಮಾಡಿ ಅಂತ ಮಕ್ಕಳಿಗೆ ಹೇಳೋ ಶಕ್ತಿ ಎಷ್ಟು ತಂದೆ ತಾಯಿಗೆ ಯೋಚನೆ ಮಾಡಿ ನೋಡಂತೆ, ಆ ಶಕ್ತಿ ಇಲ್ಲವೇ ಇಲ್ಲ. ಸಂಧಾನ ಮಾಡೋ ಅಂತ ಹೇಳೋ ಶಕ್ತಿ ಇಲ್ಲ, ಅವ್ರ ಬಾಯಲ್ಲಿ ಬರೋದಿಲ್ಲ. ಹೇಳು ಅಂತ ಹೇಳ್ಬಿಟ್ಟರೆ ಎರಾರು ಮಾಡ್ಕೊ ಮಾರಾದ ಸ್ಥಿತಿಯಲ್ಲಿದ್ದಾರೆ. ಇದು ದೊಡ್ಡವರು ಯಾಕಾಗಬೇಕು? ಈ ಮಧ್ಯೆ ದುರ್ದಾಸ್ತರ ಕಥೆ ನಮ್ಮ ಎದುರಿಗಿದೆ. ಅವ್ರು ಹೇಳ್ತಾರೋ ಬಿಡ್ತಾರೆ, ನಮ್ಮ ಕೆಲಸ ಊದ ಸಂಖ್ಯೆ ಓದಿ ಬಿಡಬೇಕು ಅಂತಾರಲ್ಲ ಹಾಗೆ. ನಮ್ಮ ಕೆಲಸ ಹುಡುಗ ಕ್ಲಾಸಿಗೆ ಬರ್ತಾರೋ ಬಿಡ್ರಿ, ಬೆಲ್ಲಂತೂ ಹೊಡೆದ್ಬಿಡೋದು ಅಷ್ಟೇ. ಬಂದ್ರೆ ಸರಿ ಬಿಟ್ಟು ಬೆಲ್ಲಡೆ ಕೆಲಸ ಅಂತ ಮಾಡಬೇಕಲ್ಲ, ಹುಡುಗ ಬರಲಿಕ್ಕೆಲ್ಲ ಸಾರ ಅಂತ ಬೆಲ್ಲ ಹೊಡೆದ್ಬಿಟ್ರೆ ಅವನು ಸಸ್ಪೆಂಡ್ ಮಾಡ್ತಾರೆ. ಅವನ ಕೆಲಸ ಬೆಲ್ಲೊಡಿಯೋದಷ್ಟೇ. ಅದೇ ನಮ್ಮ ಕೆಲಸ ಹೇಳೋದಷ್ಟೇ. ಎಚ್ಚೆತ್ತೂರ ತಂಡ ಮನವೇ ನಮ್ಮ ಅಚ್ಯುತನಾಂಧ್ರಿಯ ನೆನೆತಂಡೆ ಮನವೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ನಮ್ಮ ಕರ್ತವ್ಯ ಭ್ರಷ್ಟರಾದರೆ ಮುಂದೆ ಅದಕ್ಕೆ ತಕ್ಕಂಥ ದುಃಖಾನುಭವ ಅನಿವಾರ್ಯ ಎಂಬುದನ್ನು ಭಗವಂತ ಹೇಳಿದ. ಕುಂತಿ ಹತ್ರ ಹೋದಂತೆ, ಅಮ್ಮ ನಾನಿನ್ನು ಹೋಗಿ ಬರ್ತೇನೆ, ಬಂದಾಗ ಒಂದು ರಿಪೋರ್ಟ್ ಮಾಡಿರ್ಕೊಂಡ್ತಾನೆ ಕೃಷ್ಣ. ಎಷ್ಟರು ಕುಂತಿನ ಒಬ್ಬ ಹೆಂಗಸು ನೋಡಲೆ ಕೃಷ್ಣ ಬರ್ತಾರೆ ಅಂದರೆ ಎಷ್ಟು ಕರುಣಾಳ ಕೃಷ್ಣ. ಏನು ಕರುಣಾ ನಿಧಿಯ ಹರಿ, ಮತ್ತೇನು ಭಕ್ತ ಭೀಮನೋ, ಇನ್ನೇನು ಈತನ ಲೀಲೆ. ಒಬ್ಬ ಹೆಂಗಸು ಅದು ವಿಧವೆ ಬರಿಬಾರದರವ ಮತ್ತೆ ಅಂಥೊಳಗೆ ಹೇಳಕ್ ಬರ್ತಾನಲ್ಲ ಯಾತಕ್ಕೆ. ಭೀಮಸೇನಂತ ಮಗನ ಹಿಡಿದಿದ್ದಾಳೆ, ಇದು ಬಹಳ ಮುಖ್ಯ. ಧರ್ಮರಾಜ ಭೀಮಸೇನ ಅರ್ಜುನಂತ ಮಕ್ಕಳನ್ನು ಪಡೆದ ಹೆಂಡೆಗೆ ಹ್ಯಾಗ ಕೃಷ್ಣ ಬರ್ತಾನೆ? ಧರ್ಮಿಷ್ಠರಾಗಿ ಬದುಕಿದರೆ ದೇವರು ಇದ್ದಲ್ಲಿಗೆ ಬರ್ತಾನೆ. ದುರ್ಯೋಧನ ಚಕ್ರವರ್ತಿ ಅಲ್ಲಿಂದ ಹೊರಗೆ ಬಂದು ನೀನು ಎಂದು ಬದುಕಲಾರೆ ಅಂತ ಹೇಳಿ ಬರ್ತಾನೆ. ದುರ್ಯೋಧನ ಚಕ್ರವರ್ತಿ ಅನ್ಸ್ಕೊಂಡು ಏನೇನೋ ಮಾಡ್ಕೊಂಡ್ಬಿಟ್ಟು ಕೃಷ್ಣರಿಗೆ ಅವನು ಪ್ರಿಯ ಆಗಲಿಲ್ಲ. ಒಬ್ಬ ಮಹಿಳೆ ಪ್ರಿಯ ಆದ ಕೃಷ್ಣರಿಗೆ ಅಂತ ಕೇಳಿದರೆ ಅವಳ ಸಾಧನೆ ಎಲ್ಲಿದೆ? ಒಳ್ಳೆ ಮಕ್ಕಳನ್ನ ಪಡೆದಿದ್ರಲ್ಲಿದೆ. ಭೀಮಸೇನ ಅರ್ಜುನ ಎಂಥೆಂಥ ಮಕ್ಕಳು, ಧರ್ಮೋ ವಿರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಸ್ಥಿತಿ ವೃಕೋದರ ಕೀರ್ತನೇನ, ಶತ್ರು ವಿನಸ್ಥಿತಿ ಧನಂಜಯ ಕೀರ್ತನೇನ, ಮಾದ್ರಿ ಸೋತೋ ಕಥಯತಾಂ ನಭವಂತಿ ರೋಗಾಹ. ಇಷ್ಟೊಂದು ಒಂದು ಹೇಳಿದ ಮೇಲೆ ಇವರು ಯಾರು ಮಕ್ಕಳು? ಕುಂತಿಯ ಮಕ್ಕಳು. ಕುಂತಿ ಜೋಪಾನ ಮಾಡಿದ್ದು ಸಹದೇವರನ್ನ ಸ್ವಂತ ಪಡೆದಿದ್ದು ಗುರನ್ನ, ಎಷ್ಟು ಭಾಗ್ಯವತಿಯಾದ್ಲು. ಅಮ್ಮ ನಾನು ಹೋಗಿ ಬರ್ತೇನೆ, ಸಂದೇಶ ಕೊಡ್ತೀಯ ನಿನ್ನ ಮಕ್ಕಳಿಗೆ ಏನಾದರೂ ಅಂತ ಕೇಳಿದ್ದ ಕೃಷ್ಣ. ಏನೋ ತಂದೆ ಮಕ್ಕಳಿಗೆ ಹೇಳಬೇಕು, ಗುರುಗಳಿಗೆ ಕೇಳ್ತಾರೆ, ನಿಮಗೆ ಯಾರೋ ಹೇಳಬೇಕಂತ ಕೇಳಿದ್ರೆ ಚಕ್ಲಿ ಗೋಡಂಬಿ ಕಟ್ಟು ಕಳಿಸಿಬಿಡ್ತಾರೆ, ಉಂಡೆ ಗಿಂಡಿ ಕೊಟ್ಟು ಕೊಟ್ಟು ಎದ್ದು ಕೊಡ್ತಾರೆ, ಅರ್ಧ ತಿಂದು ಅವನು ಕೊಡ್ತಾನೆ, ಬಿಡೋದಿಲ್ಲ ಪಾಪ. ಇದು ಕುಂತಿ ಎಂಥ ತಾಯಿ ಪಾಪ, ಎಂಥ ಸಂದೇಶ ಕೊಡ್ತಾಳೆ ಕೃಷ್ಣ. ಅಥೋ ಧನಂಜಯಂ ಬ್ರೂಯಾಹ ನಿತ್ಯೋದ್ಯುಕ್ತಂ ಮೃಗೋದರಂ. ಧರ್ಮರಾಜನಿಗೆ, ಭೀಮಸೇನಿಗೆ, ಅರ್ಜುನನಿಗೆ ನಕಲ ಸಹದೇವರಿಗೆ ನನ್ನ ಸಂದೇಶವನ್ನು ಹೇಳು ಅಂತ ಹೇಳುತ್ತಾಳೆ. ಎಂಥ ತಾಯಿ, ಎಂಥ 13 ವರ್ಷ ಆಗಿದೆ ಮಕ್ಕಳ ಮುಖ ನೋಡಿಬಿಟ್ಟು ಪಾಪ. ಅದು ಎಲ್ಲೇ ಹೋದ ಮಕ್ಕಳು? ವನವಾಸಕ್ಕೆ ಹೋಗಿದ್ದಾರೆ, ಅಜ್ಞಾತವಾಸ ಮಾಡಿದ್ದಾರೆ, ಇನ್ನು ಮುಂದೆ ಯುದ್ಧ ತಯಾರಾಗ್ತಿದೆ. ಎಂಥ ಕುಂತಿ, ಒಂದ್ಸತಿ ಮುಖ ತೋರಿಸಿ ಹೋಗು ಅಂತ ಹೇಳಬಾರದೆ ಕರೆ ಪಕ್ಷ? ಅದನ್ನು ನಾನು ಬರ್ತೇನೆ ಅಂತ ಹೇಳಬಾರದೆ? ಹೇಳುವುದಿಲ್ಲ ಕುಂತಿ. ಕೃಷ್ಣ ನನ್ನ ಮಕ್ಕಳಿಗೆ ಹೇಳು, ಯುದ್ಧದ ಕಾಲ ಬಂದಿದೆ, ಹೋರಾಡಬೇಕು, ಯುದ್ಧದಲ್ಲಿ ಗೆಲ್ಲಬೇಕು, ಆಗಲೇ ಅವ್ರ ಮುಖ ನೋಡ್ತಾರೆ, ಅಲ್ಲಿ ನಾನು ನೋಡೋದಿಲ್ಲ ಅಂತ ಹೇಳಿಬಿಟ್ಟಂತೆ. ಎಂಥ ಶಕ್ತಿ, ಅಂಥ ಧೈರ್ಯ ಇರಬೇಕು. ಅದು ಕುರುಕ್ಷೇತ್ರ ಅಂತ ಯುದ್ಧ ಮತ್ತೆ ಸಾಮಾನ್ಯ ಯುದ್ಧ ಅಲ್ಲ, ವಿಶ್ವದಾಖಲೆ ಯುದ್ಧ. ಒಂದ್ಸತಿ ನೋಡ್ತೇನೆ ಅಂತ ಹೇಳಬಾರದೆ? ನೋಡೋದಿಲ್ಲ ನಾನು. ತಮ್ಮ ಕೆಲಸ ಪೂರೈಸಬೇಕು, ಅವರು ಶತ್ರುತ್ವಗಳನ್ನು ನಾಶ ಮಾಡಬೇಕು, ಪಟ್ಟಾಭಿಷಿಕ್ತರಾಗಿ ಆಗ ನಾನು ಅವರನ್ನು ನೋಡುತ್ತೇನೆ, ಮೊದಲು ನೋಡೋದಿಲ್ಲ. ಎಂಥ ಇದು ಅಪೂರ್ವವಾದ ತ್ಯಾಗ ಇದು. ಕೃಷ್ಣನ ಸೋದರತ್ತೆ ಎನಿಸಿಕೊಂಡ ವ್ಯಕ್ತಿ ಹಾಗಿರಬೇಕು, ಹಾಗೇ ಇದ್ದಾಳೆ. ಯಾರ ತಾಯಿ ಯಾರ ಸೋದರತ್ತೆ ಅನಿಸಿಕೊಂಡಿದ್ದಾಳೋ ಅದಕ್ಕೆ ತಕ್ಕಂತೆ ಕುಂತಿ ಬದುಕ್ತಾಳೆ. ಅದಕ್ಕೆ ಮಹಾಭಾರತದಲ್ಲಿ ಮೊದಲೇ ಹೇಳಿಬಿಡುತ್ತಾರೆ. ಮಹಾಭಾರತ ಅನೇಕ ವಿಷಯ ಹೇಳ್ತಾ ಇದೆ. ಒಂದು ಮುಖ್ಯ ವಿಷಯಗಳಲ್ಲಿ ಒಂದು ಅಂದರೆ ಕುಂತ್ಯಾಹ ಧೃತಿಂಚೈವ, ಕುಂತಿಯ ಧೈರ್ಯವನ್ನು ನೋಡಿ ಅಂತ ಹೇಳುತ್ತಾರೆ. ಎಂಥ ಧೈರ್ಯ ಅವರಿಗೆ, ತನ್ನ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ. ಧೃತರಾಷ್ಟ್ರ ಎಂಥವನು, ತನ್ನ ಮಕ್ಕಳನ್ನ ನೋಡಬೇಕು ನೋಡಬೇಕು, ಕಣ್ಣಿಲ್ಲ ನೋಡಬೇಕು ನೋಡಬೇಕು ಹಲಿಸ್ತಾ ಇದ್ದಾನೆ. ಇವಳಿ ಕಣ್ಣಿದೆ ನೋಡಬಹುದು, ನೋಡೋದಿಲ್ಲ ನಾನು, ಯುದ್ಧ ಮಾಡಿ ಗೆಲ್ಲಬೇಕು ಆಮೇಲೆ ನೋಡುತ್ತೇನೆ. ಈ ಛಲ ಇರಬೇಕು ವಿದ್ಯೆ. ತನ್ನ ಮಕ್ಕಳನ್ನು ಈ ರೀತಿ ನೋಡದೆ ಹೋದರೆ ಯಾವ ತಾಯಿನೂ ಮಕ್ಕಳ ಒಂದು ಅದ್ಭುತವನ್ನು ನೋಡೋಕ್ಕಾಗೋದಿಲ್ಲ. ಹೇಳ್ತಾಳೆ ಕೃಷ್ಣ, ನಾನೇನು ಹೇಳೋದಿಲ್ಲ, ಒಂದು ಕಥೆ ಹೇಳ್ತಾನೆ ಮಕ್ಕಳು ಹೇಳಿಬಿಡು ಅಂತ ಹೇಳಿಲ್ಲ. ಒಂದು ಕಥೆ ಹೇಳ್ತಾನೆ ಮಕ್ಕಳು ಹೇಳಿಬಿಡು, ಅಷ್ಟು ಸಾಕು ಸಂದೇಶ ಅವರಿಗೆ ಅರ್ಥ ಆಗ್ತದೆ, ಬಹಳ ದೊಡ್ಡ ಜ್ಞಾನಿಗಳವರು ಅಂತ ಹೇಳಿಲ್ಲಂತೆ. ಆ ಕಥೆಗೆ ವಿದುಲೋಪಾಖ್ಯಾನ ಅಂತ ಹೆಸರು. ವಿದುಲ ಒಬ್ಬ ಸ್ತ್ರೀ, ವಿದುಲ ಅಂತಕ್ಕಂಥ ಒಬ್ಬ ಕ್ಷತ್ರಿಯ ಸ್ತ್ರೀ, ಅವರ ಕಥೆಯನ್ನು ಹೇಳ್ತಾ ಇದ್ದಾಳೆ ಕುಂತಿ. ಎಷ್ಟು ಜಾಣತನ ಇತ್ತು ಕುಂತಿಗೆ. ಕೃಷ್ಣ ಒಬ್ಬನಿದ್ದಂತೆ ಸಂಜಯ ಅಂತ, ಇವಳು ವಿದುಲ ಅಂತ ಒಬ್ಬ ತಾಯಿ ಕ್ಷತ್ರಿಯ ಸ್ತ್ರೀ, ಅವಳಿಗೆ ಒಬ್ಬ ಮಗ, ಗಂಡ ಇಲ್ಲ, ಸಂಜಯ ಅಂತ ಒಬ್ಬ ಮಗ. ಅವನು ರಾಜ್ಯ ಆಡಿರ್ತಾನೆ, ಮುಂದೆ ಯುದ್ಧ ಒದಗುತ್ತೆ, ಸಿಂಧು ದೇಶದ ರಾಜ ಯುದ್ಧಕ್ಕೆ ಬರ್ತಾನೆ, ಯುದ್ಧಕ್ಕೆ ಹೋಗ್ತಾನೆ, ಸೋತು ಬಂದು ಮಲ್ಕೊಂಡ್ಬಿಡ್ತಾನೆ, ಹಾಸಿಗೆ ಮಲ್ಕೊಂಡ್ಬಿಡ್ತಾನೆ. ಆಗ ತಾಯಿ ಅವನ ಹತ್ರ ಬರ್ತಾಳೆ, ಕುಂತಿ ಅವನು ಹೇಳುತ್ತಾಳೆ. ತಾಯಿ ಬಂದು ಕೇಳ್ತಾಳೆ, ಏನು ಸಂಜಯ ಮಲಗಿಬಿಟ್ಟಿದ್ದೀಯಲ್ಲ ಹೇಳು ಅಂತ ಹೇಳ್ತಾಳೆ. ಅಮ್ಮ ತುಂಬ ಪೆಟ್ಟು ಬಿದ್ದುಬಿಟ್ಟಿದೆ, ಭಾರಿ ಸಾಕಾಗಿಬಿಟ್ಟಿದೆ, ನಾನು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಆ ಹೇಳ್ತಾಳೆ, ಕಿಮರ್ಥಂ ಶೇಷಿ, ಯಾತಕಯ್ಯ ಮಲಗಿದ್ದಿ ಹೀಗಲ್ಲ, ಹೇಳು ಹೇಳು ಅಂತ ಹೇಳ್ತಾಳೆ. ಯುದ್ಧಕ್ಕೆ ಹೋಗು ಅಮ್ಮ, ಯುದ್ಧ ಮಾಡ್ತಾನೆ ಆಗೋದಿಲ್ಲ. ಏನು ಹೀಗಂದ್ರೆ ಕ್ಷತ್ರಿಯ ಯುದ್ಧ ಮಾಡೋಕ್ಕಾಗಲ್ಲ, ಏನು ಅರ್ಥ ಇದಕ್ಕೆ? ಯುದ್ಧಕ್ಕೆ ಹೋಗು, ನೀನೀಗ ಯುದ್ಧ ಮಾಡೋದನ್ನು ನೋಡಬೇಕು, ಈ ರೀತಿ ಮಲಗೋದನ್ನು ನೋಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾಳೆ. ಇದ್ರ ಮನುಷ್ಯ ಯಾವಾಗ ಹೇಳ್ತಾನೆ, 9 ಗಂಟೆ ಪರೀಕ್ಷೆ, 8 ಗಂಟೆ ನಿದ್ದೆ ತೂಕಡಿಸೋ, 9 ಗಂಟೆ ಮಲ್ಕೊಂಡಿದ್ರೆ ಕೂಸು ಮಲಗಿರಲಿ ಅಂತಂದ್ರೆ ತಾಯಿ ಯಾವ ಕೇಳ್ರ ತಾಯಿ ಆಗ್ತಾಳೆ, ಯಾವ ಕೇಳಿ ಬರೋ ತಾಯಿ, ಒದ್ದೆ ಬಸ್ಬೇಕಾಗ ಮೊದಲು ಪರೀಕ್ಷೆ ಹೋಗು ಅಂತ ಹೇಳಿಬಿಟ್ಟು. ಇಷ್ಟು ಮಾಡದೆ ಹೋದ್ರೆ ಅವರಿಗೆ ಜನ್ಮದಲ್ಲಿ ಮುಂದೆ ಬರಲು ಸಾಧ್ಯ ಇಲ್ಲ. 9 ಗಂಟೆ ಪರೀಕ್ಷೆ, 8 ಗಂಟೆ ಮಲಗ ಮಗನ್ ಯಾವ ತಾಯಿ ನೋಡ್ತಾಳೆ? ನಾನು ಹೇಗೆ ನೋಡ್ಲಿಲ್ಲ ಅಂತ ಕೇಳ್ತಾರೆ. ಹೇಗೆ ನೋಡ್ಲಿ, ದೊಡ್ಡ ಯುದ್ಧ ನಡೀತಾ ಇದೆ, ಶತ್ರುಗಳು ಜೋಭೇರಿ ಬಾರಿಸ್ತಾ ಇದ್ದಾರೆ, ನೀನೇ ಒಂದು ಮಲ್ಕೊಂಡಿದ್ದೀಯಲ್ಲ, ಏನಿನ್ನು ಹಣೆ ಬರ ಹೀಗೆಲ್ಲ ಮಾಡಿದರೆ, ಹೇಳು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾಳೆ. ಅಮ್ಮ ಎಂಥ ತಾಯಿ ನೀನು, ನನಗೆ ಎಷ್ಟು ಪೆಟ್ಟಾಗಿದೆ ಗೊತ್ತಾ, ನಾನು ಯುದ್ಧಕ್ಕೆ ಹೋಗು ಅಂತ ಹೇಳ್ತೀಯಲ್ಲ, ನಿನ್ನ ಹೃದಯ ಕಲ್ಲು ಹೃದಯನ ಅಂತ ಕೇಳಿದ್ನಂತ. ಅವನು ಕಲ್ಲು ಹೃದಯನ ನೋಡು, ನನ್ನ ಹೃದಯ ನಿಜವಾದ ಛತ್ರ ತೇಜಸ್ಸಿನ ಹೃದಯ, ನೀನು ಕ್ಷತ್ರಿಯ, ನೀನು ನನ್ನ ಮಗ, ಯಾವಾಗ ಈ ಛತ್ರಗಳನ್ನು ಓಡಿಸಿದಾಗ ಮಾತ್ರ ಸಾಧ್ಯ, ಅದನ್ನು ಮಾಡು. ಅಮ್ಮ ಅಂದ್ರೆ ಕೈಲಿ ಆಗೋದಿಲ್ಲ, ಯುದ್ಧಕ್ಕೋಗಿ ಸತ್ತು ಬಿಡ್ತೇನೆ ಅಷ್ಟೇ ಅದು ಹೇಳ್ತಾರೆ. ಮೊದಲು ತಾಯಿ ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಯುದ್ಧಕ್ಕೋಗಿ ಸತ್ತು ನೀನು ಹಣ ನೋಡಿದ್ರೆ ಆ ಆನಂದ ಬದುಕಿದ ಇಂಥ ಮುಖ ನೋಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನೀನು ಹಾಸಿದಲ್ಲಿ ಮಲಗಿ ಗೋಳಾಡೋದನ್ನು ಕಾಣಕ್ಕೆ ಇಷ್ಟಪಡೋದಿಲ್ಲ. ಯುದ್ಧದಲ್ಲೂ ಒಬ್ಬನಾದ್ರೂ ಕೊಂದು ಸಾಯಿ ತಲೆ ಕಷ್ಟ ಅಂತ ಹೇಳ್ತಾರೆ. ಒಬ್ಬನಾದ್ರೂ ಕೊಂದು ಸಾಯಿ, ನೀನು ಹಣ ನೋಡ್ತೇನಲ್ಲ ನಾನು, ಆಗ ನನಗೆ ಆ ಆನಂದ ನಿನಗಾಗ ಈಗಾಗದವರೆಗೆ ಅಂತ ಹೇಳಿದ್ದಂತೆ. ಇಷ್ಟು ಕುಂತಿ ತನ್ನ ತನ್ನನ್ನು ಆ ಮನುಷ್ಯ ಹೇಗೆ ಬದುಕಬೇಕು, ನಾನು ನೋಡಕ್ಕೆ ಇಷ್ಟಪಡೋದಿಲ್ಲ, ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಮೊದಲು ಹೇಳು ಯುದ್ಧಕ್ಕೆ ಹೋಗು, ನಿನ್ನ ಕೈ ಆದಷ್ಟು ಹೋರಾಡು, ಆಗದೆ ಹೋದರೆ ಸಾಯಿ, ಈಗ ಮಾತ್ರ ಮಲಗಬೇಡ, ನಿನ್ನ ಧರ್ಮಶಾಸ್ತ್ರ ಗೊತ್ತಿಲ್ಲ. ನೋಡುವ ರಾಜ ಬಂದು ಅವರಾಗಿ ಕೊಟ್ಟ ರಾಜ್ಯ ತೊಗೊಳಕ್ಕೆ ಇಷ್ಟಪಡೋದಿಲ್ಲ ನಾನು, ನನ್ನ ಮಕ್ಕಳಿಗೆ ಹೇಳು ಅಂತ ಹೇಳುತ್ತಾಳೆ. ನೀನು ಕೃಷ್ಣ ಇದರ ಕಥೆ ಹೇಳ್ತಾ ಹೇಳ್ತಾಳೆ, ಮುಂದುವರೆಸ್ತಾಳೆ ವಿದುಲಾನ. ಕುಂತಿನೂ ಹೇಳ್ತಾಳೆ, ನೋಡು ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನು ಯಾತಕ್ಕೆ ಹೇಳ್ತಾಳೆ ಗೊತ್ತಾ ಅಂತ ಹೇಳ್ತಾಳೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ, ಇದವಳ ಮಾತು. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ, ಒಬ್ಬ ಕ್ಷತ್ರಿಯ ಸ್ತ್ರೀ ತನ್ನ ಮಗನನ್ನು ಯಾತಕ್ಕೆ ಹೇರ್ತಾಳೆ ಅಂದರೆ ಶಸ್ತ್ರ ಹಿಡಿದು ಯುದ್ಧ ಮಾಡಲಿ ಅಂತ ಹೇರ್ತಾಳೆ ಅಂತ ಹೇಳ್ತಾಳೆ. ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನು ಹೆರೋದು ಶಸ್ತ್ರ ಹಿಡಿದು ಯುದ್ಧವನ್ನು ಮಾಡಲಿ ಅಂತ ಹೇಳಿ. ಈಗ ನಾವು ಬ್ರಾಹ್ಮಣ ಸ್ತ್ರೀಗೆ ಯೋಚನೆ ಮಾಡಬೇಕು. ಕ್ಷತ್ರಿಯ ಸ್ತ್ರೀ ಇಷ್ಟಪಡ್ತಾಳೆ ತನ್ನ ಮಗ ಶಸ್ತ್ರ ಹಿಡಿಯಲಿ ಅಂತ ಹೇಳಿ, ಬ್ರಾಹ್ಮಣ ಸ್ತ್ರೀ ಇಷ್ಟಪಡಬೇಕು ನನ್ನ ಮಗ ಶಾಸ್ತ್ರ ಹಿಡಿಯಲಿ ಅಂತ ಹೇಳಿಬಿಟ್ಟು. ನೀವು ಯಾವುದು ಇಸ್ಪೆಕ್ಟರ್ ಹೇಳಿ ಹೋಗ್ಬಿಟ್ಟು ಏನು ಮಾಡಬೇಕು, ಈ ಮಧ್ಯೆ ಹೋಗ್ಬಿಟ್ಟು ಕ್ಲಬ್ನಲ್ಲಿ ಬಾಟ್ಲು ಹಿಡ್ಕೊಂಡು ಕೂತರೆ ಏನು ಸಂತೋಷ ಕೊಡಬೇಕು ಇವರೆಲ್ಲ ಕೂಡ, ಎಷ್ಟು ದುಃಖ ಆಗಬಹುದು. ಸುಧಾ ಹೋದ ಮನುಷ್ಯ ಸುರಾಪಾರ ಮಾಡ್ತಾ ಕೂತರೆ ಎಷ್ಟು ಸಂಕಟ ಆಗಬಹುದು. ಇವತ್ತು ಕುಂತಿಯ ಪಾತ್ರ ಹೆಂಗಸರ ಮನಸ್ಸಿನಲ್ಲಿ ಹೊಸ ಒಂದು ವಿಚಾರ ತರತಕ್ಕಂಥ ಪಾತ್ರ ಇದು. ತನ್ನ ಮಕ್ಕಳ ಮರಿಗಳನ್ನು ಬರೀ ಬೆಳೆಯೋದನ್ನು ನೋಡಿದರೆ ಯಾರೂ ಸಂತೋಷ ಪಡೋದಿಲ್ಲ. ಇವತ್ತು ಬೇಸ್ಟ್ ಹುಡುಗನ ನೋಡಬೇಕಾದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾನೆ ಹೊರತು ವೇಟ್ ನೋಡ್ತಾ ಕೊಡೋದಿಲ್ಲ. ಫಸ್ಟ್ ಇಯರ್ ಎಷ್ಟು ವೇಟ್ ಇದ್ದ, ಸೆಕೆಂಡ್ ಇಯರ್ ಎಷ್ಟು ವೇಟ್ ಅದನ್ನು ನೋಡೋದಿಲ್ಲ. ಆ ರೀತಿ ನೋಡೋದಾಗಿದ್ದು ಎಲ್ಲರೂ ತಿನ್ ಜೋರಾಗಿ ಬಿಡ್ತಿದ್ರು, ಅದಕ್ಕೆ ಬಂದಿಲ್ಲ. ಅವನ ಬುದ್ಧಿ ಎಷ್ಟಾಗಿದೆ, ಸೆಕೆಂಡ್ ಇಯರ್ ಬಂದ, ಅದು ಯಾವ ಕ್ಲಾಸಲ್ಲಿ ಬಂದ, ಥರ್ಡ್ ಇಯರ್ ಬಂದ, ಅದು ಯಾವ ಕ್ಲಾಸ್ ಬಂದ, ಆ ಥರ ನೋಡ್ತಾರೆ ಹೊರತು ಇದು ನೋಡೋದಿಲ್ಲ. ನಾವು ಫಿಸಿಕಲ್ ಡೆವಲಪ್ಮೆಂಟ್ ನೋಡ್ತೇವೆ, ಮೆಟೀರಿಯಲ್ ಅಚೀವ್ಮೆಂಟ್ ನೋಡ್ತೇವೆ, ಸ್ಪಿರಿಚುವಲ್ ಅಚೀವ್ಮೆಂಟೇ ನೋಡೋದಿಲ್ಲ. ಮಗ ಏನಾಗ್ತಿದ್ದಾರೆ ಎಚ್ಚರಿಕೆ ಇರೋ ಮಕ್ಕಳು, ಸ್ಕೂಲಿಗೆ ಕಳಿಸೋ ಮಕ್ಕಳನ್ನೇ ಮರ್ತು ಬಿಡ್ತಾರೆ ಎಲ್ಲ ಕೂಡ. ಹೋಗ್ತಾನೆ ಹೋಗ್ತಾನೆ, ಹೋಗ್ತಾ ಎಲ್ಲಿ ಹೋಗ್ತಾರೆ ಅವ್ರು ಗೊತ್ತೇ ಇಲ್ಲ ಅವರಿಗೆ. ಆಮೇಲೆ ಗೊತ್ತು, ಕೈ ಬೀರಿದ ಮೇಲೆ ಗೊತ್ತು. ಓ ಟೂ ಲೇಟ್, ಏನು ಉಪಯೋಗ ಅದರಿಂದ? ಮಕ್ಕಳನ್ನು ವಾಚ್ ಮಾಡಬೇಕು ಅವರಿಗೆಲ್ಲ. ಶಿಷ್ಯಾಭಿಶ್ಚ ಪುತ್ರಾಂಶ ಹೃದಯಗೀತೆಯಲ್ಲಿ ಹೇಳ್ತಾರೆ, ಶಿಷ್ಯರನ್ನ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾರೆ. ಸಣ್ಣವರು ಪಾಪ ಹೇಳಿ ಕೇಳಿ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ, ಅವರು ವಾಚ್ ಮಾಡಿ ಸರಿಯಾದ ದಾರಿಯಲ್ಲಿ ಒಳ್ಳೆಯ ಜವಾಬ್ದಾರಿ ತಂದೆ ತಾಯಿಗಳಿಗಿದೆ. ಅದರಲ್ಲಿ ಎಚ್ಚರ ತಪ್ಪಿದರೆ ಮಾತ್ರ ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕುಂತಿ ಎಷ್ಟು ಮಾರ್ಮಿಕವಾದ ಕಥೆ ಹೇಳ್ತಾಳೆ ನೋಡು ಸಂಜಯ ಅಂತ ವಿದಲ ಹೇಳ್ತಾ ಇದ್ದಾಳೆ. ನೀನು ಹೋಗು, ಸಾಧ್ಯವಾದಷ್ಟು ಯುದ್ಧ ಮಾಡು, ಗೆಲುವರೆ ಏನು ಯೋಚನೆ ಮಾಡಬೇಡ, ಕರ್ತವ್ಯ ಮುಖ ಮಾತ್ರ ಆಗಬೇಡ ಅಂತ ಹೇಳುತ್ತೆ. ಕರ್ತವ್ಯ ಮುಖ ಮಾತ್ರ ಆಗಬೇಡ, ಇಲ್ಲಿ ಹೋದ್ರೆ ನಾನು ತುಂಬಾ ದುಃಖವಾಗುತ್ತೆ, ಹೋಗು ಅಂತ ತುಂಬಾ ಸ್ಫೂರ್ತಿ ಕೊಟ್ಟಾಗ ಆಗ ಅಂದ್ಕೊಂಡಂತ, ಅಮ್ಮ ನೀನು ಭಾರಿ ಕ್ರೂರಿ ಇದ್ದಿ ಅಂತ ಹೇಳಿದಂತ, ಭಾರಿ ಕ್ರೂರಳು ನೀನು, ನನ್ನ ಚಿನ್ನ ಭಿನ್ನ ದೇಹ ನೋಡಿ ನೀನು ಸಂಕಟ ಆಗೋದಿಲ್ಲ ಅಂತ ಕೇಳ್ತಾನೆ. ಮೈಯೆಲ್ಲ ಗಾಯ ಆಗಿಬಿಟ್ಟಿದೆ, ಕಲಸೆ ಕಿತ್ತು ಹೋಗ್ಬಿಟ್ಟಿದೆ, ಸಂಕಟ ಆಗೋದಿಲ್ಲ ಇಲ್ಲ ಅಂತ ಹೇಳ್ತಾಳೆ. ನಾನು ಸಂಕಟ ಆಗಿದ್ದು ಬರು ಮಲ್ಕೊಂಡಿದ್ದು ಸಂಕಟ ಆಗ್ತಿದೆ ಹೊರತು ಗಾಯವಿದ್ದು ಸಂಕಟ ಆಗ್ತಾ ಇಲ್ಲ. ನೀನು ಹೋಗು ಯುದ್ಧ ಮಾಡು ಅಂತ ಹೇಳಿದ. ಕೊನೆಗೆದ್ದಂತವನು, ಆಯ್ತಮ್ಮ ಹೋಗ್ತೇನೆ ಅಂತ ಹೋದನಂತೆ. ನನಗೆ ಎದ್ದು ಬಿಡ್ತೇನ, ನನಗೆ ಯಾರಿದ್ದಾರೆ ಅಂತ ಕೇಳಿದರೆ, ಮನಸ್ಸು ಇಲ್ಲದವರು ಗೆಲ್ಲದೇನು ಬಂತ, ಮಲ್ಕೊಂಡೇ ಗೆದ್ದು ಬಿಡ್ತೀಯ ಆಗಿದ್ರೆ, ನೀನು ಯುದ್ಧ ಮಾಡಿದ್ರೆ ಗೆಲ್ತೀರ ಅಂತ ಕೇಳ್ತೀಯಲ್ಲ, ಮಲ್ಕೊಂಡೇ ಗೆದ್ದು ಬಿಡ್ತೀಯ ಆಗಿದ್ರೆ ಹೋಗು. ದೇಹ ಶಾಶ್ವತ ಅಲ್ಲ, ಇವತ್ತಲ್ಲ ದೇಹ ಹೋಗಲೇಬೇಕು, ಆದರೆ ಅವ್ರ ಹಿಂದೆ ಹೋಗಿ ಜ್ಞಾನ ಕೀರ್ತಿ ಇದೆಯಲ್ಲ ಅದು ಶಾಶ್ವತ ಅಂತ ಹೇಳಿದಾಗ ಕೊನೆಗೂ ಎದ್ದು ಹೋದನಂತವನು. ತಾಯಿ ಮಾತು ಒಳ್ಳೆ ಸ್ಫೂರ್ತಿ ಕೊಡ್ತು, ಯುದ್ಧಕ್ಕೆ ಹೋದ. ಆಶ್ಚರ್ಯ, ಗೆದ್ದು ಬಿಡ್ತಾರೆ, ಇದು ಆಶ್ಚರ್ಯ. ಇವಳು ಮಾತು ಕೇಳುವುದು ಇದ್ದಾರೆ ಗೆದ್ದೇ ಬಿಡ್ತಾರೆ, ಎಂಥ ಸ್ಫೂರ್ತಿ ಕೊಡ್ತಾರೆ. ಇದರಿಂದ ಕುಂತಿ ಇಂಥ ಕಥೆ ಹೇಳಬೇಕಾದ್ರೆ ಕುಂತಿ ಯಾವ ಮಟ್ಟದಲ್ಲಿ ಯೋಚನೆ ಮಾಡತಕ್ಕಂಥ ಶಕ್ತಿ ಇತ್ತು. ಅದಕ್ಕೆ ಮುಂದೆ ಕೃಷ್ಣ ಅರ್ಜುನ ಮಾತಾಡಿಸ್ಬೇಕಾದ್ರೆ ಕೌಂತೇಯ ಅಂತ ಮಾತಾಡಿಸ್ತಾನೆ. ಕುಂತಿಯ ಮಗನೇ ಹೀಗೆ ಹೆದರ್ತಾರ ಅಂತ ಕೇಳ್ತಾಳೆ. ಎಂಥ ನಿನ್ನ ತಾಯಿ, ಅಂಥ ತಾಯಿಯ ಮಗನಾದ ನೀನು ಹೀಗೆಲ್ಲ ಇರಬಾರದು, ಧೈರ್ಯ ತರಿಸ್ತಕ್ಕಂಥ ಮಾತದು ಒಂದು. ಕೌಂತೇಯ ಅನ್ನೋ ಮಾತು, ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಈ ಕೌಂತೇಯ ಅನ್ನೋ ಮಾತು ಕುಂತಿ ಹೆಸರು ಬರೋ ಹಾಗೆ ಕರೆದು ಮಾತಾಡಿಸ್ತಾನೆ ಕೃಷ್ಣ. ಅಂದರೆ ಕುಂತಿಯ ಒಂದು ಯೋಗ್ಯತೆ ಎಷ್ಟು ಶ್ರೇಷ್ಠವಾದ ಯೋಗ್ಯತೆ ಅನ್ನೋದನ್ನು ಗುರುತಿಸಬಹುದು ನಾವು. ಕೊನೆಗೂ ಎದ್ದು ಯಶಸ್ಸನ್ನು ಗಳಿಸ್ತಾ ಕೃಷ್ಣ ಈ ಕಥೆ ಹೇಳಿಬಿಡು ಅವರಿಗೆ ಸಾಕು. ಆ ವಿದುಲ ಅಂತಕ್ಕಂಥ ಸ್ತ್ರೀ, ವಿದುರ ಬೇರೆ ವಿದುಲಾ ಬೇರೆ, ವಿದುರ ಅವನು, ವಿದುಲಾ ಅಂತ ಕಥೆ ಇದ್ದಿರೋದು ಅದರ ಇದಲ್ಲ. ವಿದುಲಾ ದೇವಿಯ ಕಥೆ ಇದೆಯಲ್ಲ ಅದನ್ನು ಹೇಳು, ನನ್ನ ಸಂದೇಶ ಅಷ್ಟೇನೆ. ಅಥೋ ಧನಂಜಯಂ ಬ್ರೂಯಾಹ ನಿತ್ಯೋದ್ಯುಕ್ತಂ ಋಕೋದರಂ ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಇವತ್ತು ನನ್ನ ಜೀವನ ಸಾರ್ಥಕ್ಯವನ್ನು ಕಾಣಬೇಕು ಕೃಷ್ಣ, ಆ ಮಾತನ್ನು ಅವ್ರು ಹೇಳು ಅಂತ ಹೇಳಿದ ತಕ್ಷಣ ಕೃಷ್ಣ ನಿಜವಾಗಲೂ ಕುಂತಿ ಗೊತ್ತು ತನ್ನ ಮಕ್ಕಳು ತನಗಿಂತ ಮುಂದಿದ್ದಾರೆ ಅಂತ ಗೊತ್ತು. ತನ್ನ ಕರ್ತವ್ಯ ಅಂತ ಹೇಳ್ತಾಳೆ ಅಷ್ಟೇ. ಒಂದು ಭೀಮನಿಗೆ ಹೇಳಬೇಕಾದ್ರೆ ಅಥೋ ಧನಂಜಯಂ ಭೂಯಾಹ ಅರ್ಜುನನಿಗೆ ಹೇಳು, ಭೀಮನಿಗೆ ಹೇಳು, ಆದರೆ ಹೇಳೋ ಕಾರಣ ನಿತ್ಯೋದ್ಯುಕ್ತ ಮೃಕೋದರ ಭೀಮಸನ ಎವರೇಡಿ ನಿತ್ಯೋದ್ಯ ಭೀಮನಿಗೆ ಹೇಳಬೇಕಾಗಿಲ್ಲ, ನನ್ನ ಕೆಲಸ ಮಾತು ಅಂತ ಹೇಳಬೇಕು. ಅರ್ಜುನಿಗೆ ಆಗಲ್ಲ ಹೊರಗೆ ಹೇಳಬೇಕಾಗ್ತದೆ. ಇಲ್ಲೊಂದು ಮಾತಿದೆ, ಅರ್ಜುನನಿಗೆ ಹೇಳು ಅರ್ಜುನ ಹೇಳು ಅಂತ ಹೇಳಿಲ್ಲಲ್ಲ, ಅದು ಕೃಷ್ಣ ಗೀತೋಪದೇಶನೇ ಮಾಡಿಬಿಡ್ತಾರೆ, ಬಿಡೋದಿಲ್ಲ. ಅರ್ಜುನಿಗೆ ಹೇಳು ಅಂತ ಹೇಳಿದ ಮಾತು ಅಲ್ಲಿ ಹೋಯಿತು ಕೊನೆಗೆ. ಅರ್ಜುನ ಹೆದರೋ ಸಂಭವ ಇದೆ, ಭೀಮನಿಗೆ ಯೋಚನೆ ಇಲ್ಲ, ನಿತ್ಯೋದ್ಯುಕ್ತ ಮೃಕೋದರ. ಆದ್ರಿಂದ ಅವತ್ತು ನಿನ್ನ ತಾಯಿ ಹೇಳಿದ್ದಾಳು ಮಹಾರಾಯ, ಅದಕ್ಕೆ ಹೇಳ್ತಿದ್ದೀರಿ ಎಂಬ ಅರ್ಥ ಕೂಡ ಬಹಳ ಕೃಷ್ಣ ಮಾತಾಡ್ತಾ ಇದ್ದ. ಕುಂತಿ ಅರ್ಜುನ ಅರ್ಥ ಮಾಡ್ಕೊಂಡಿದ್ದಾಳೆ, ಭೀಮನ್ ಭೀಮನ್ ಬಗ್ಗೆ ಯಾಕೆ ಗೊತ್ತ ಯೋಚನೆ ಇಲ್ಲ, ಹೇಳಿಬಿಡ್ತಾಳೆ. 10 ದಿವಸದ ಕೂಸು ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಈತನ ಯಾರು ಏನು ಮಾಡ್ತಾರೆ ಈತನಿಂದ ಎಲ್ಲರೂ ಜಗತ್ತು, ಅಮ್ಮ ನೀನು ಹೋಗು, ಯಾಕೆ ಅಳತಾ ಇದ್ದಾರೆ ನೋಡು, ವಿಚಾರಿಸ್ಕೊಂಡು ಬಾ ಅಂತ ಕಳಿಸಿದ್ದು ಭೀಮ. ಹೋಗಿದ್ದು ಕುಂತಿ, ನನಗೆ ಹೇಳಿಕೊಡೋ ಭೀಮನೇ ನಾನೇನು ಹೇಳಬೇಕಾಗಿಲ್ಲ ಅಂತ ಗೊತ್ತಾಕೆಗೆ. ಭೀಮ ಪೂರ್ಣ ಪ್ರಜ್ಞ ಅಂತ ಗೊತ್ತು, ಪೂರ್ಣ ಬಲ ಅಂತ ಗೊತ್ತು, ಅರ್ಜುನ ಬಗ್ಗೆ ಮಾತ್ರ ಅಳಕಿದೆ ಅಂತ ಗೊತ್ತು. ಆದರೆ ಅಥೋ ಧನಂಜಯಂ ಬ್ರೂಯಾಹ ನಿತ್ಯೋದ್ಯುಕ್ತಂ ಋಕೋದರಂ, ಭೀಮನಿಗೆ ಮಾತ್ರ ಸದಾ ಸಿದ್ಧ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ, ಹೇಳಿಬಿಡು. ತಾಯಂದ್ರೆ ಸೈಕಾಲಜಿ ಒಂದು, ತನಗೆ 90 ವರ್ಷ, ಮಗನಿಗೆ 40-50 ಆಗಿರುತ್ತದೆ. ಹುಷಾರು ಮಗು ಹೋಗು ಅಂತ ಹೇಳಿದ್ರೆ ತನಗೆ ಹೇಳಕ್ಕೆ ಬರೋದಿಲ್ಲ, ಕೂಡಕ್ಕೆ ಬರೋದಿಲ್ಲ, ಹುಷಾರಾಗಿ ಹೋಗು ಅಂತ ಹೇಳ್ತಾಳೆ ಪಾಪ. ಆಕ್ಚುಲಿ ಇವಳು ಹುಷಾರಾಗಿ ಬರೋ ತಿದ್ದು ಕಾಲು ಬರ್ಕೊಂಡಿರ್ತಾಳೆ, ಇನ್ನು ದೇವರ ಮನೆಯಲ್ಲೇ ಬಿದ್ದಿರ್ತಾಳೆ ಪಾಪ. ಆದರೆ ಮಗನ ಮೇಲೆ ಅಷ್ಟು ರೀತಿ ಅಷ್ಟು ಮೋಹ, ಅದೊಂದು ಕರ್ತವ್ಯ ಭಾವನೆ ಕೂಡ ಜಾಗೃತ ಆಗಿರುತ್ತೆ. ಎಷ್ಟು ವರ್ಷಾದರೂ ಮಗ ಮಗನೇ, ತಾಯಿ ತಾಯಿನೇ, ತಂದೆ ತಂದೆನೇ, ಮಕ್ಕಳು ಮಕ್ಕಳೇನೆ, ಆ ಕಾನ್ಸೆಪ್ಟ್ ಅನ್ನು ಮೆರೆದೇ ಹೋದರೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ತಾಯಿಯ ಸ್ಥಾನ ಯಾವಾಗಲೂ ತಾಯಿ, ಎಷ್ಟು ದೊಡ್ಡ ಅಧಿಕಾರಿಯಲ್ಲಿ ಚಕ್ರವರ್ತಿಯಾಗಲಿ, ಮಾತೃದೇವೋ ಅಂತ ಬಿಡಾಗಿಲ್ಲ, ಪಿತೃದೇವೋ ಮಾತು ಬದಲಾಗದೇ ಇಲ್ಲ. ಅದು ಒಳ್ಳೆ ದೃಷ್ಟಾಂತ ಇತ್ತು. ಕೃಷ್ಣ ಹೇಳ್ತಾನೆ, ಅಮ್ಮ ಯೋಚನೆ ಮಾಡಬೇಡ ಅಂತ ಸಂದೇಶ ತಗೊಂಡು ಕೃಷ್ಣ ಅಲ್ಲಿಂದ ಹೊರಟಂತೆ. ಹೊರಡ್ತಾ 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 ಒಂದು ಕೆಲಸ ಮಾಡ್ತಾರೆ, ಅಶ್ವತ್ಥಾಮಾಚಾರ್ಯರೇ ಸ್ವಲ್ಪ ಬನ್ನಿ ಅಂತ ಕರೀತಾನೆ. ಕೃಷ್ಣನ ಶಕ್ತಿ ನೋಡಬೇಕು, ತಪ್ಪು ಹೋಗ್ತಾರೆ, ಒಂದು ಮಾತೇ ಇಲ್ಲ ಕರಕ್ಕಷ್ಟ ನಡಿ ಕೃಷ್ಣ ಅಂತ ಹೊರಟುಬಿಡೋದೇ ಕೆಲಸ. ಅಶ್ವತ್ಥಾಮರು ಸಾಮಾನ್ಯ ರುದ್ರದೇವರ ಅವತಾರ ಇವರು, ಗಾಂತಷ್ಟ ಹೋಗ್ತಾರೆ ಅಂದಮೇಲೆ ಹರಿರೇವ ತರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅವರು ಹೇಳಿದ ಹಾಗೆ ಕೇಳಿದ್ರೆ ಬರಗಲ್ಲ ಕೃಷ್ಣ ಅಂತ ಹೇಳೋದಿಲ್ಲ. ತಕ್ಷಣ ಹೊರಟ್ರಂತೆ ಕೃಷ್ಣ ಅವರು ಒಂದು ಮಾತು ಹೇಳ್ತಾನೆ, ಅಶ್ವತ್ಥಾಮರೇ ನೀವು ಬಹಳ ಹುಷಾರು, ಪಾಂಡವರು ಯಾರು ಅಂತ ತಿಳ್ಕೊಂಡಿದ್ದೀರಿ, ಧರ್ಮದ ಮತ್ತೊಂದು ರೂಪ ಅವರು, ಸರಿಯಾದ ಪಕ್ಷ ಅವರದೇ ಹೊರತು ನೀವು ಹೇಳಿದ ದುರ್ಯೋಧನ ಪಕ್ಷ ಸರಿಯಾದ ಪಕ್ಷ ಅಲ್ಲ, ಪಾಂಡವರ ಜೊತೆಗೆ ಸ್ನೇಹಭಾವವನ್ನು ಹೊಂದಬೇಕು ನೀವು, ಈ ರೀತಿ ವಿರೋಧ ಮಾಡಿದ್ರೆ ಏನು ಪಾಂಡವರಿಗೆ ನಷ್ಟ ಇಲ್ಲ ನಿಮಗೆ ನಷ್ಟವಾಗುತ್ತೆ ಅಂತ ಹೇಳಿದಾಗ ಅವರಂದ್ರಂತೆ ಯಾವತ್ ಪಿತೃ ಮರಣಂ ಸೋತಿ ಮೈತ್ರಿಯಂ ಗೌರೇ ಅಂತ ಹೇಳಿಬಿಡ್ತಾರೆ. ಕೃಷ್ಣ ನಾನು ಈಗ ನಮ್ಮಪ್ಪ ಹಿಡಿದ ಪಕ್ಷ ಹಿಡಿದು ಬಿಡ್ತೇನೆ, ದುರ್ಯೋಧನ ಪಕ್ಷ ಹಿಡಿದು ಹಿಡಿದು ಬಿಡ್ತೇನೆ, ಅಪ್ಪ ಇದ್ದ ನಾನು ಇರ್ತೇನೆ, ಅದನ್ನ ಮಾತು ನನಗೆ ಅರ್ಥವಾಗಿದೆ. ಆದ್ದರಿಂದ ನಾನು ಯುದ್ಧವನ್ನು ನಮ್ಮ ಅಪ್ಪ ಬದುಕಿರೋವರೆಗೂ ಸರಿಯಾಗಿ ಮಾಡೋದಿಲ್ಲ, ಪೂರ್ತಿ ಫುಲ್ ಸಿಂಗಲ್ ಮಾಡೋದಿಲ್ಲ, ಸ್ವಲ್ಪ ಮೆಲ್ಲ ಯುದ್ಧ ಮಾಡ್ತೇನೆ, ಆಮೇಲೆ ಬಾಳ್ಕೆ ಮಾಡ್ತೇನೆ ಅಂತ ಅರ್ಥ. ಇದು ತುಂಬ ಅರ್ಥ ಇದೆ, ನಮ್ಮಪ್ಪ ಬದುಕಿರೋವರೆಗೂ ಸರಿಯಾಗಿ ಯುದ್ಧ ಮಾಡೋದಿಲ್ಲ ಆಮೇಲೆ ಮಾಡ್ತೇನೆ ಅಂದರೆ ನಮ್ಮಪ್ಪ ಪೂರ್ತಿ ಬದುಕಿರೋದಿಲ್ಲ ಅಂತಲೂ ಅರ್ಥ. ಅದಕ್ಕೆ ನಮ್ಮಪ್ಪ ಮಧ್ಯೆ ಹೋಗೋ ಗ್ಯಾರಂಟಿ ಅದು ಗೊತ್ತಿದೆ. ಪಾಂಡವರ ವಿರುದ್ಧ ಹೋದವರು ಕೃಷ್ಣರ ಮಾತು ಕೇಳಿದವರು ಯಾರು ಬದುಕೋದಿಲ್ಲ, ಆದ್ದರಿಂದ ಅವ್ರು ಹೋಗೇ ಹೋಗ್ತಾರೆ. ಅವ್ರು ಇರೋವರೆಗೂ ನಾನು ಮೆಲ್ಲ ಯುದ್ಧ ಮಾಡ್ತೇನೆ, ಹೋದ್ಮೇಲೆ ಭಾರಿ ಜೋರ ಯುದ್ಧ ಮಾಡ್ತೇನೆ ಅಷ್ಟೇ ಹೊರತು ಪಾಂಡವರ ಪಕ್ಷಕ್ಕೆ ಬರಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ಕೃಷ್ಣ ತೋರಿಸ್ತಾನೆ ದುರ್ಯೋಧನ ಹೇಗೆ ಎಳೆದಿದ್ದಾನೆ ಅಂದರೆ ಅಂಥವ್ರು ಬರಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಿಲ್ಲ ಅವರೇನು ಆಸ್ತಿಗಿಸ್ತಿ ಕೊಟ್ಟಿಲ್ಲ, ಅವರಿಗೆ ಒಂದು ಲೋಟ ಹಾಲು ಕೊಟ್ಟಿದ್ದಾನೆ ಅಷ್ಟೇ, ಅಷ್ಟಕ್ಕೆ ಅಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಇವತ್ತು ಕಾಲೇ ಬರಬೇಕಾದ್ರೆ ಕೊಡಗಟ್ಟೆ ಕುಡಿಬೇಕಾಗಿಲ್ಲ, ಸ್ವಲ್ಪ ಕುಡಿದಿರ್ತಾರೆ ಬಂದು ಆಟಕ್ಕೆ ಹೋಗ್ಬಿಡ್ತಾನಂತೆ. ಇವತ್ತು ರೋಗಾಣುಗಳು ಎಷ್ಟು ಪವರ್ಫುಲ್ ಆಗಿ ಹೊಳಸಿರುತ್ತೆ ಅಂತ ಗೊತ್ತಾದವರಿಗೆ ದುರ್ಯೋಧನ ಕೊಟ್ಟ ಒಂದು ಹಾಲು ಅವರ ಲೈಫನ್ನು ಹಾಳು ಮಾಡಿಬಿಡು, ಕೊಟ್ಟಿದ್ದ ಹಾಲು ಮಾಡಿದ್ದ ಹಾಳು ಅಷ್ಟೇ ಅವನ ಕೆಲಸ. ಇದಕ್ಕೋಸ್ಕರನೇ ಇವತ್ತು ಒಂದೈಟು ಕುಡಿಸ್ತಾರೆ ಅಂದರೆ ಉದ್ಧಾರಕ್ಕಲ್ಲ, ಎಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಟ್ರ್ಯಾಪ್ ಮಾಡೋಕ್ಕೋಸ್ಕರ ಅಷ್ಟೇ, ತಮ್ಮ ವಿಚಾರನೆ ಒಂದೈಟು ಮಾಡಿಬಿಡ್ತಾರೆ. ಆಮೇಲೆ ಇಲ್ಲಿ ಹಾ ಕಾದೆ ಒಂದೈಟು ಕುಡಿಸಿ ತಮ್ಮ ಪಾಪಗಳನ್ನು ಅರ್ಧಂಬರ್ಧ ಸಾಗಿಸಿಬಿಡ್ತಾರೆ, ಜೊತೆಗೇನೆ ಅದಕ್ಕೆಲ್ಲ ಬೀಳಬಾರದು, ಬಿದ್ದರೆ ಆಗ ಅನರ್ಥಕ್ಕೆ ಅವರು ಕಾರಣ. ಕೃಷ್ಣ ಮುಂದೆ ಹೋಗ್ತಾ 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 ಅಷ್ಟು ಜನ ಇದ್ದಾರೆ, ಕರ್ಣ ಬಾಯಿಲ್ಲಿ ಅಂತ ಕರೀತಾನೆ. ಕರ್ಣ ಬಾಯಿಲ್ಲಿ ಅಂತ ತಕ್ಷಣ ಕರ್ಣ ತಕ್ಷಣ ಹೋಗ್ತಾ ಕಟ್ಟಾಗ್ಲೇ ಹೋದವನು ಅಲ್ಲಿ ಗುಂಪಿನೊಳಗೆ ಬಟ್ ದಿವಾಲಿ ಕೆಟ್ಟವರಲ್ಲ ಅಂತ ಸಾಕ್ಷಿ ಇದವನು. ಅದಕ್ಕೆ ಭಾವತೋ ನೈವ ದುಷ್ಟ ಕೃಷ್ಣ ಅಂತ ತಕ್ಷಣ ಹೊರಟೇ ಬಿಟ್ಟಂತೆ. ಕೃಷ್ಣ ಕರ್ಣನನ್ನು ತನ್ನ ರಥದಲ್ಲಿ ಕುಡಿಸ್ಕೊತಾನೆ, ಏನು ಭಾಗ್ಯ ಪುಣ್ಯ ಆಗಿರಬೇಕು. ಕೃಷ್ಣ ಅರ್ಜುನ ರಥ ಮುಂದೆ ಕುತ್ಕೊಂಡು ರಥ ಓಡಿಸ್ತ, ಕರ್ಣನ ತನ್ನ ರಥದಲ್ಲೇ ಕೂಡಿಸಿಕೊಂಡ, ಬಾ ಕರ್ಣ ಅಂತ ಹೋಗ್ತಾ ಇರ್ತಾರೆ. ಯಾಕೆ ಕೆಟ್ಟು ಪ್ರೀತಿ ಅವರು ಕರ್ಣನ ಮೇಲೆ ಅಂದರೆ, ಹಿಂದೆ ಅವರು ಸುಗ್ರೀವನಾಗಿದ್ದಾಗ ರಾಮನಾದ ತನ್ನನ್ನ ಅಷ್ಟು ಶರಣಾಗತನಾಗಿದ್ದ, ರಾಮ 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 ಅಂತ ಓಡಾಡಿದ್ದ, ಅದಕ್ಕೊಂದು ಚಾನ್ಸು ಹೇಳ್ತೇನೆ ಬಾ ಅಂತ ಕರ್ಕೊಂಡು ಹೊರಟೇ ಬಿಟ್ಟಂತೆ. ಕೃಷ್ಣ ಎಲ್ಲ ನೋಡ್ತಾ ಇದ್ದ, ದುರ್ಯೋಧನ ನೋಡ್ತಾ ಇದ್ದ, ಅವರಾದ ಹೋಗೋಣ ಅವರು ಮಾಡಿಬಿಟ್ರೆ ಕಷ್ಟ ಅಂತ ಹೇಳಬೇಕಲ್ಲ, ಮಾತೇ ಇಲ್ಲ, ಎಲ್ಲರೂ ಕೂಡ ಅದಕ್ಕೆ ನಿಯಮನ ಅಂತ ಕರೆದಿದ್ದ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಹೇಳ್ತಾವಲ್ಲ, ಓವರ್ಆಲ್ ಕಂಟ್ರೋಲ್ ಅಲ್ಲಿ ಭಗವಂತ ಇಷ್ಟ. ಅದಕ್ಕೆ ಈ ತೋರಿಸ್ತಾನೆ, ಈ ರೀತಿ ನಾನು ಕರೆದವರೆಲ್ಲ ಈಗ ಬರ್ತಾ ಇದ್ದ ಮೇಲೆ ನಾನು ಮನಸ್ಸು ಮಾಡಿದ್ರೆ ದುರ್ಯೋಧನ ಚೇಂಜ್ ಮಾಡೋದು ದೊಡ್ಡ ಕೆಲಸ ಅಲ್ಲ, ಅದು ಸ್ವರೂಪ ಯೋಗ್ಯತೆ ಸರಿ ಇಲ್ಲ ಅಂತ ನಾನು ಮಾಡಲಿಲ್ಲ ಹೊರತು ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಬಿಟ್ಟಿದ್ದಲ್ಲ. ಇದು ಬಹಳ ಮುಖ್ಯ. ಕೃಷ್ಣ ಕುಡ್ ನಾಟ್ ಕನ್ವಿನ್ಸ್ ದುರ್ಯೋಧನ ಅಲ್ಲ, ಹಿ ಡಿಡಂಟ್ ವಾಂಟ್ ಟು ಕನ್ವಿನ್ಸ್ ಹಿಮ್, ಅದು ಇಂಪಾರ್ಟೆಂಟ್. ಅದು ಕೃಷ್ಣ ಇಷ್ಟಪಟ್ಟಿದ್ರೆ ಯಾರನ್ನು ಬೇಕಾದ್ರೂ ಏನನ್ನು ಬೇಕಾದ್ರೂ ಮಾಡೋದಲ್ಲ, ಅದಕ್ಕೇನೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಿವ ಸಮರ್ಥ. ಕೃಷ್ಣ ಏನು ಬೇಕಾದ್ರೂ ಮಾಡೋದಲ್ಲ, ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅವನು ಸ್ವರೂಪ ಯೋಗ್ಯತೆ ಇಲ್ಲ ಅಂತ ಕೃಷ್ಣ ಮಾಡಲಿಲ್ಲ ಹೊರತು ಅಶಕ್ತನಾಗಿ ಬಿಡಲಿಲ್ಲ. ಶಕ್ತನಿಂದ ಏನು ಮಾಡ್ತೀವಿ, ಇದು ಕೃಷ್ಣಗೆ ಕರೆದ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು. ಆದರೆ ತೋರಿಸ್ತಾನೆ, ಕಣ್ಣನ್ನು ಕೂಡಿಸಿಕೊಂಡ, ಅಲ್ಲಿಂದ ವೇಗವಾಗಿ ರಥ ಮುಂದೆ ಹೋಗ್ತಾ ಇದೆ, ಎಲ್ಲ ನೋಡ್ತಾ ಕೂತಿದ್ದಾರೆ. ಕೃಷ್ಣ ಸ್ವಲ್ಪ ದೂರ ರಥ ನಿಲ್ಲಿಸ್ತಾನೆ, ಕರ್ಣನ ನಂಬಿಕೊಂಡು ಮಾತಾಡಿಸ್ತಾನೆ. ಬಹಳ ಅದ್ಭುತವಾದ ಭಾಗ ಅದು, ಕೃಷ್ಣ ಕರ್ಣರ ಒಂದು ಸಂವಾದದ ಭಾಗ. ಉದ್ಯೋಗ ಪರ್ವದಲ್ಲಿ ಎಷ್ಟೆಲ್ಲ ಘಟನೆ ನಡೆದು ಹೋಗ್ತಾ ಇದೆ, ಉದ್ಯೋಗ ಪರ್ವ ಯುದ್ಧ ಪರ್ವಕ್ಕೆ ನಾಂದಿ ಹಾಡತಕ್ಕಂಥ ಪರ್ವ ಇದೆ. ಅಲ್ಲಿ ಕೃಷ್ಣನ ಉಪದೇಶ, ಕರ್ಣನ ಪ್ರತಿಕ್ರಿಯೆ ಮೊದಲಾದ ಒಂದೊಂದು ಕೂಡ ಬಹಳ ಅಪೂರ್ವ. ಅದನ್ನೆಲ್ಲ ಕೂಡ ನಾಳೆ ನೋಡೋಣ ಅಂತ ಹೇಳ್ತಾ